ಬಂಧಮೋಕ್ಷಾಶ್ಚ ಯತ್ವಾ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಸೂತಿ ಶರಣರ ವಿಶೇಷತ್ವಾಂತಕಸ್ಯ ವಿಷ್ಣೋರ್ವಸ್ತಾ ಸಮಸ್ತಾಃ ಸಕಲಗುಣರಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂ. ಶ್ರೀ ಗುರುಭ್ಯೋ ನಮಃ. ಹೌದೀಗ ವರ್ಷಪೂಗ ಸಹಸ್ರಾಂತೆ ತದಂಡ ಮುದಕೇಶಯಂ ಕಾಲಕರ್ಮ ಸ್ವಭಾವಸ್ಥೋ ಜೀವೋ ಜೀವಮಜೀ ಜನತೆ. ವರ್ಷಪೂಗ ಸಹಸ್ರಾಂತೆ, ಈ ಸ್ಥಿತಿಯಲ್ಲಿ ವರ್ಷಪೂಗ, ಪೂಗ ಅಂದ್ರೆ ಗುಂಪು, ಸಾವಿರಾರು ವರ್ಷಗಳ ಬಳಿಕ ತದಂಡಂ ಉದಕೇಶಯಂ, ಆ ಬ್ರಹ್ಮಾಂಡ ಸೃಷ್ಟಿಯಾಯಿತು. ತದಾ ಸಂಹತ್ಯ ಚಾನ್ಯೋನ್ಯಂ ಭಗವಚ್ಛಕ್ತಿಚೋದಿತಾಃ ಸದಸತ್ವಮುಪಾದಾಯ ಮನೋಭಯಂ ಸಸೃಜುರ್ಹ್ಯತಃ. ತದಾ ಆಗ ಅನ್ಯೋನ್ಯಂ ಸಂಹತ್ಯ, ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಸಹ ಒಟ್ಟಾಗಿ ಸೇರಿ ಭಗವಚ್ಛಕ್ತಿ ಚೋದಿತಾ, ಭಗವಂತನ ಶಕ್ತಿಯಿಂದ ಪ್ರೇರಿತರಾಗಿ, ಅವ್ರ ಕೈಲಿ ಆಗಲಿಲ್ಲ, ಕೊನೆಗೆ ದೇವರು ಏನ್ ಮಾಡ್ತಾನೆ, ತಾನೇ ಪ್ರವೇಶ ಮಾಡಿ ಅವರಿಗೆ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಸದಸತ್ವ ಉಪಾದಾಯ, ಸತ್ ಅಂತ ಹೇಳಿದರೆ ಆಕಾಶ, ವಾಯು, ತೇಜಸ್ಸು, ನೀರು ಮತ್ತು ಪೃಥ್ವಿ, ಪಂಚಭೂತಗಳಲ್ಲಿ ಈ ಮೂರನ್ನ ಅಸತ್ ಅಂತ ಕರೀತಾರೆ. ಮೂರು ಸತ್ತು, ಎರಡು ಅಸತ್. ಅಸತ್ ಅಂದರೆ ನಾನ್ ಮ್ಯಾನಿಫೆಸ್ಟ್ ಥಿಂಗ್ಸ್ ಅಂತ, ಅಬ್ಸ್ಟ್ರಾಕ್ಟ್. ಸತ್ ಅಂದ್ರೆ ಏನು? ಮ್ಯಾನಿಫೆಸ್ಟ್ ಅಂತ ಅರ್ಥ. ಅದಕ್ಕೆ ಸದಸತ್ವ, ಸದಸತ್ವಂ ಉಪಾದಾಯ, ಸತ್ವಂ ಅಸತ್ವಂ ಉಪಾದಾಯ. ಸತ್ ಮತ್ತು ಅಸತ್ ಈ ಪಂಚಭೂತ ಒಟ್ಟಿಗೆ ತಗೊಂಡ್ಬಿಟ್ಟು ಸಸೃಜು ಹಿ ಅಧಃ, ಅಧಃ ಮುಂದೆ ಅದನ್ನ ಬ್ರಹ್ಮಾಂಡವನ್ನ ಸಸೃಜು ಸೃಷ್ಟಿ ಮಾಡಿದರು ಅಂತ ಅರ್ಥ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ, ಅದೇನದು? ಭಯಂ, ಜೀವರಿಗೆ ಭಯಕ್ಕೆ ಕಾರಣ. ಸಂಸಾರಕ್ಕೆ ಬರ್ತಾ ಬಂದಾಗ ಪರೀಕ್ಷೆ ಅಂದ್ರೆ ಹೇಗೆ ಭಯನೋ, ಬ್ರಹ್ಮಾಂಡದಲ್ಲಿ ಸಾಧನೆ ಆಗಬೇಕು, ಅದು ಭಯ ಕಾರಣ. ಮುಂದೆ ಅದು ಉಪಯೋಗಕ್ಕೆ ಬರುತ್ತೆ ಯೋಗ್ಯರಾದವರಿಗೆ. ವರ್ಷಪೂಗ ಸಹಸ್ರಾಂತೆ ತದಂಡಂ ಉದಕೇಶಯಂ ಕಾಲಕರ್ಮ ಸ್ವಭಾವಸ್ಥೋ ಜೀವಂ ಜೀವೋ ಜೀವಂ ಅಜೀಜನತ್. ಮುಂದೆ ಅಜೀವ ಜೀವಂ ಅಜೀಜನತ್, ಸಾವಿರಾರು ವರ್ಷಗಳಾದ್ಮೇಲೆ ಆ ಪ್ರಳಯೋದಕದಿಂದ ಬ್ರಹ್ಮಾಂಡದಿಂದ ಕಾಲ ಕರ್ಮ ಸ್ವಭಾವಸ್ಥ, ಒಂದು ಕಾಲ, ಎರಡನೇದು ಕರ್ಮ, ಮೂರನೇದು ಸ್ವಭಾವ. ಆ ಮೂರಕ್ಕೆ ಅನುಗುಣವಾಗಿ ಪರಮಾತ್ಮ ದೃಷ್ಟಿ ಹೇಗೆ ಮಾಡ್ತಾನೆ? ಮೊದಲನೇದಾಗಿ ಸ್ವಭಾವ ನೋಡ್ತಾನೆ, ಅನಾದಿ ಕರ್ಮವನ್ನು ನೋಡ್ತಾನೆ, ಮತ್ತು ಅವರ ಪಕ್ವ ಕಾಲವನ್ನು ನೋಡ್ತಾನೆ, ಪ್ರಯತ್ನವನ್ನು ನೋಡಿ ಸೃಷ್ಟಿ ಮಾಡ್ತಾನೆ. ಜೀವ ಅಜೀವಂ ಅಜೀತನ, ಅಜೀವ ಅಂದರೆ ಜೀವನಲ್ಲದೇ ಇರತಕ್ಕಂಥವನು ಪರಮಾತ್ಮ. ಅವನು ಜೀವಂ ಅಂದರೆ ಜೀವರ ಸೃಷ್ಟಿ ಮಾಡಕ್ಕೆ ಶುರು ಮಾಡ್ದ. ಜೀವರ ಸೃಷ್ಟಿ ಅಂದ್ರೆ ಏನು? ಅವ್ರ ಯೋಗ್ಯವಾದ ದೇಹಾದಿಗಳನ್ನು ಕೊಡದೆ ಸೃಷ್ಟಿ ಹೊರತು ಸ್ವರೂಪದ ಸೃಷ್ಟಿಯಲ್ಲ. ಯದ್ವಾ ಜೀವ ಪ್ರಾಣಧಾರಕ ಪರಮಾತ್ಮ ಜೀವಂ ತಥಾವಿಧಾರ್ಥಂ ಸ್ವಾತ್ಮಾನಂ ತತ್ರ ಅಜೀಜನ ದಿತಿ. ಹೌದೌದು, ಜೀವನಲ್ಲದವನು ಅಂದ್ರೆ ದೇವರು ಅಂತ ಅರ್ಥ. ಹೌದು, ಅದು ಜೀವ ಅಂದ್ರೆ ದೇವರಿಗೆ ಜೀವ ಅಂತ ಹೇಳ್ತಿದ್ದೆ. ಜೀವೋ ವಿನಯತಾ ಸಾಕ್ಷಿ, ವಿಷ್ಣು ಸಹಸ್ರ ಅಂತ ಬಂದಿದೆ. ಅದು ಅಜೀವ ಅಜೀವಂ ಅಜೀತನ ಎತ್ಬೇಕಾದ್ರೆ ಅರ್ಥ ಮಾಡ್ಬೋದು, ಜೀವ ಜೀವಂ ಅಂದ್ರೆ ಅರ್ಥ ಬೇಕಾದ್ರೆ ಮಾಡ್ಬೋದು. ಒಟ್ಟು ದೇವರು ಜೀವರನ್ನು ಸೃಷ್ಟಿ ಮಾಡಿದ ಅಂಬತ್ ತಾತ್ಪರ್ಯ. ಸಯೇಷ ಪುರುಷ ತಸ್ಮಾತ್ ಅಂಡಂ ನಿರ್ಭಿದ್ಯ ನಿರ್ಗತ ಸಹಸ್ರೋರ್ವಂಘ್ರಿ ಬಾಹ್ವಕ್ಷಿ ಸಹಸ್ರಾನನ ಶೀರ್ಷವಾನ್ ಸಹ ಏಷ ಪುರುಷ ತಸ್ಮಾದಂಡಂ ನಿರ್ಭಿದ್ಯ ನಿರ್ಗತ. ಆ ಸಮಯದಲ್ಲಿ ಆ ಪುರುಷ ನಾಮಕ ಪರಮಾತ್ಮ ಏನ್ ಮಾಡಿದರಂತೆ? ಅಂಡಂ ನಿರ್ಭಿದ್ಯ ನಿರ್ಗತ, ಬ್ರಹ್ಮದೇವರು ಸೃಷ್ಟಿಯಾಗ್ತಾ ಇದ್ದಾರೆ. ಸಹಸ್ರೋರ್ವಂಘ್ರಿ ಬಾಹ್ವಕ್ಷಿ ಸಹಸ್ರಾನನ ಶೀರ್ಷವಾನ್, ಪರಮಾತ್ಮನಿಗೆಷ್ಟು ಸಹಸ್ರ, ಸಹಸ್ರ ಶೀರ್ಷ ಪುರುಷ, ಪುರುಷ ಸೂಕ್ತದ ಅರ್ಥ ಅದು. ಸಹಸ್ರ ಊರು ತೊಡೆಗಳು, ಸಹಸ್ರ ಅಂಘ್ರಿ, ಸಹಸ್ರ ಬಾಹು, ಸಹಸ್ರ ಅಕ್ಷಿ, ಕಾಮನ್ ತೆಗೆದುಬಿಟ್ಟಿದೆ. ಸಹಸ್ರ ಊರ್ವಂಘ್ರಿ ಬಾಹ್ವಕ್ಷಿ ಸಹಸ್ರ ಆನನ ಶೀರ್ಷವಾನ್, ಸಹಸ್ರ ಮುಖಗಳು, ಸಾವಿರ ತಲೆಗಳು. ಯಸ್ಯ ಇಹಾ ವಯವಿರ್ಲೋಕಾನ್ ಕಲ್ಪಯಂತಿ ಮನೀಷಿಣ ಉರ್ವಾದಿಭಿರಹ ಪ್ರಾಪ್ತ ಸಪ್ತೋರ್ಧಂ ಜಘನಾದಿಭಿಃ. ಯಸ್ಯ ಇಹ ಅವಯವೈಃ ಲೋಕಾನ್ ಕಲ್ಪಯಂತಿ ಮನೀಷಿಣ ತಥಾ ಲೋಕಾನ್ ಅಪಕಲ್ಪಯನ್, ಪುರುಷೋಕ್ತಿಯಲ್ಲೆ ಬರ್ತ ಲೋಕಾನ ಕಲ್ಪಯನ್, ಲೋಕಗಳ ಸೃಷ್ಟಿ ಎಲ್ಲ ಆಯ್ತು. ಸೃಷ್ಟಿ ಹೇಗಾಯಿತು ಅಂದರೆ ಊರ್ವಾದಿಭಿ ರಥಃ ಸಪ್ತ, ಈ ಮಧ್ಯ ಸೊಂಟದಿಂದ ಪ್ರಾರಂಭ ಮಾಡಿ ಪಾದದವರೆಗೂ ಒಂದು ಅವೆಲ್ಲ ಅಧೋಲೋಕಗಳು. ಸಪ್ತ ಊರ್ಧ್ವಂ ಜಗನಾಧಿಭಿ, ಸೊಂಟದ ಮೇಲಿಂದ ಏಳು, ಈಗ 14 ಲೋಕಗಳು ಸೃಷ್ಟಿಯಾಯಿತು. ಮೊನ್ನೆ ಬಂದು ವಿರಾಟ್ ರೂಪ ಚಿಂತನೆ ಕಾಲ ಕೇಳಿದ್ದಾರಲ್ಲ, ಗೊತ್ತಾಯ್ತಾ? ಸೊಂಟದ ಕೆಳಗೆ ಏಳು, ಸೊಂಟದ ಮೇಲೆ ಏಳು, ಅಧೋಲೋಕಗಳು ಊರ್ಧ್ವಲೋಕಗಳು. ಭೂಲೋಕ ಇರೋದಿಲ್ಲಿ, ನಾವೀಗ ಭೂಲೋಕದ ಸರಿಯಾದ ನಾಭಿ ಪ್ರದೇಶದಲ್ಲಿ ಭೂಲೋಕ ಇರೋದು, ಪರಮಾತ್ಮನ ನಾಭಿ ಪ್ರದೇಶದಲ್ಲಿ ಭೂಮಿ ಇರೋದ್ರಿಂದ ಮಧ್ಯದಲ್ಲಿ ನಾವಿರೋದೀಗ. ಉರ್ವಾದಿಭಿರಥ ಸಪ್ತ ಸಪ್ತೋರ್ಧ್ವಂ ಜಘನಾದಿಭಿ, ಇದು ಲೋಕ ಸೃಷ್ಟಿ. ಮೊದಲೇನಾಯಿತು? ಬ್ರಹ್ಮಾಂಡ ಸೃಷ್ಟಿ, ಅದಕ್ಕಿಂತ ಮುಂತೆ ತತ್ವಗಳ ಸೃಷ್ಟಿ, ಆಮೇಲೆ ಬ್ರಹ್ಮಾಂಡ ಸೃಷ್ಟಿ, ಈ ನಡೀತಿರೋದೇನೋ ಲೋಕಗಳ ಸೃಷ್ಟಿ ಆಯ್ತು. ಪುರುಷಸ್ಯ ಮುಖಂ ಬ್ರಹ್ಮ ಕ್ಷತ್ರಮೇತಸ್ಯ ಬಾಹವಃ ಪೂರ್ವೋರ್ವೈಶ್ಯಃ ಭಗವತಃ ಪದ್ಭ್ಯಾಂ ಶೂದ್ರೋ ವ್ಯಜಾಯತ. ಪೂರ್ತಿ ಪುರುಷೋಕ್ತದ ಮಾತೆ. ಪುರುಷಸ್ಯ ಮುಖಂ ಬ್ರಹ್ಮ, ಆ ಪರಮಾತ್ಮನ ಮುಖದಿಂದ ಈ ಬ್ರಹ್ಮ ಬ್ರಾಹ್ಮಣ ಜಾತಿ ಹುಟ್ಟಿತು. ಕ್ಷತ್ರಮೇತಸ್ಯ ಬಾಹವಃ, ಬಾಹು ರಾಜನ್ಯ ಕೃತಃ, ರಾಜನ್ಯ ಅಂದರೆ ಕ್ಷತ್ರಿಯ. ಕ್ಷತ್ರಮೇತಸ್ಯ ಬಾಹವಃ, ಪರಮಾತ್ಮನ ತೋಳುಗಳಿಂದ ಕ್ಷತ್ರಿಯ ಹುಟ್ಟಿದ. ಊರ್ವೋಹೋ ವೈಶ್ಯ, ತೊಡೆಗಳಿಂದ ವೈಶ್ಯ ಜಾತಿ ಹುಟ್ಟಿತು. ಪದ್ಭ್ಯಾಂ ಶೂದ್ರೋ ವ್ಯಜಾಯತ, ಪಾದಗಳಿಂದ ಶೂದ್ರ ಜಾತಿ ಹುಟ್ಟಿತು. ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ ಭುವರ್ಲೋಕೋಶ್ಯ ನಾಭಿತಃ ಹೃದಾ ಸ್ವರ್ಲೋಕ ಸ್ವರ್ಲೋಕವು ರಸ ಮಹರ್ಲೋಕೋ ಮಹಾತ್ಮನಃ ಗ್ರೀವಾಯಾಂ ಜನಲೋಕಶ್ಚ ತಪೋಲೋಕೋಶ್ಚ ನೇತ್ರಯೋ ಮೂರ್ಧವಿ ಸತ್ಯಲೋಕಸ್ತು ಬ್ರಹ್ಮಲೋಕ ಸನಾತನಃ. ಅದೇ ಅದು ವಿಸ್ತಾರ ಮಾಡಿದ್ರು, ಮೇಲೇಳು ಕೆಳಗೇಳು ಅಂತ ಹೇಳಿದ್ರಲ್ಲ, ಯಾವ್ದು ಹೇಳು ಅಂತ ಹೇಳ್ತಾರೆ. ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ ಭುವರ್ಲೋಕೋಶ್ಯ ನಾಭಿತಃ ಹೃದಾ ಸ್ವರ್ಲೋಕ ಉರಸ ಮಹರ್ಲೋಕೋ ಮಹಾತ್ಮನಃ ಗ್ರೀವಾಯಾಂ ಜನಲೋಕಶ್ಚ ತಪೋಲೋಕೋಶ್ಯ ವಿಜೇತ್ರಯೋ ಮೂರ್ಧಭಿ ಸತ್ಯಲೋಕಸ್ತು ಬ್ರಹ್ಮಲೋಕ ಸನಾತನಃ. ಈ ರೀತಿಯಾಗಿ ಹಿಂದೆ ಹೇಳಿದ್ರೇನು, ಮೇಲೆ ಏಳು ಕೆಳಗೆ ಏಳು ಅಂತ ಹೇಳಿ, ಈ ಒಟ್ಟೆ ಏಳು ಅಂತ ತಗೊಂಡ್ರು ಕೂಡ ಸಪ್ತಭುವನಗಳು ಅಂದ್ರೂ ಸರಿ, ಗೊತ್ತಾಯ್ತಾ? ಚತುರ್ದಶ ಭುವನಗಳು ಅಂದ್ರೂ ಸರಿ, ಮೂರು ಲೋಕಗಳು ಅಂದ್ರೂ ಸರಿ, ಅನೇಕ ರೀತಿಯಲ್ಲಿ ಒಂದೇ ಬ್ರಹ್ಮಾಂಡ ಅಂದ್ರೂ ಸರಿನೇ. ಹೇಳೋ ಕ್ರಮದಲ್ಲಿ ವ್ಯತ್ಯಾಸ, ಬ್ರಹ್ಮಾಂಡ ಎಲ್ಲ ಸೇರಿ ಒಂದೇ, ಅಥವಾ 14 ಲೋಕಗಳು ಮೇಲೆ ಏಳು ಕೆಳಗೆ ಏಳು, ಅದು ಬರೀ ಏಳು ಲೋಕಗಳು. ಅವ ಏಳು ಲೋಕ ಅಂದ್ರೆ ಈ ರೀತಿ, ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ, ಭೂರ್ಲೋಕ ಎಲ್ಲಿದೀಗ? ನಾಭಿಯಲ್ಲ, ಪಾದದಲ್ಲಿದೆ. ಭುವರ್ಲೋಕೋಶ್ಯ ನಾಭಿತಃ, ಭುವರ್ಲೋಕ ನಾಭಿಯಲ್ಲಿ. ಹೃದಯ ಸ್ವರ್ಲೋಕ ಉರಸ, ಹೃದಯದಲ್ಲಿ ಸ್ವರ್ಲೋಕ, ಉರಸ ಮಹರ್ಲೋಕ, ಆಮೇಲೆ ಮಹರ್ಲೋಕ ಮಹಾತ್ಮನಃ, ಗ್ರೀವಾಯಾಂ ಜನಲೋಕ ಪರಮಾತ್ಮರ ಕಂಠದಲ್ಲಿ ಜನೋಲೋಕ, ತಪೋಲೋಕೋಶ್ಯ ನೇತ್ರಯೋ ಎರಡು ಕಣ್ಣುಗಳಲ್ಲಿ ತಪೋಲೋಕ, ಮೂರ್ಧಭಿ ಸತ್ಯಲೋಕಸ್ತು ತಲೆಯ ಮೇಲೆ ಸತ್ಯಲೋಕ, ಅದೇ ಬ್ರಹ್ಮಲೋಕ ಸನಾತನ. ಒಂದು ಕ್ರಮ. ಇನ್ನೊಂದು ಬರೀ ಅಧೋಲೋಕ ಅಷ್ಟೇ ತಗೊಂಡ್ರೆ, ತತ್ಕಟ್ಯಾವತಲಂ ಕ್ಲುಪ್ತಂ ಊರುಭ್ಯಾಂ ವಿತಲಂ ವಿಭೋ ಜಾನುಭ್ಯಾಂ ಸುತಲಂ ಕ್ಲುಪ್ತಂ ಜಂಘಾಭ್ಯಂತು ಜಂಘಾಭ್ಯಾಂತು ತಲಾತಲಂ ಮಹಾತಲಂತು ಗುಲ್ಫಾಭ್ಯಾಂ ಪರ್ಪದಾಭ್ಯಾಂ ರಸಾತಲಂ ಪಾತಾಲಂ ಪಾದತರತಃ ಇತಿ ಲೋಕಮಯ ಪುಮಾನ್. ತತ್ಕಟ್ಯಾಂ ಸೊಂಟದಲ್ಲಿ ಅತಳಲೋಕ, ಕೃಪ್ತಂ ಊರುಭ್ಯಾಂ ತೊಡೆಗಳಲ್ಲಿ ವಿತಳಲೋಕ, ಜಾನುಭ್ಯಾಂ ಸುತಳಂ ಕೃಪ್ತಂ ಜಾನುಗಳಲ್ಲಿ ಸುತಳಲೋಕ ಮೊಳಕಾಲುಗಳಲ್ಲಿ, ಜಂಘಾಭ್ಯಾಂತು ತಲಾತಲ ಮೊಳಕಾಲಿನಿಂದ ಹರಡಿ ಹೊಡೆಗಿರ್ತಕ್ಕಂಥ ಲೋಕದ ಜಾಗದೊಳಗೆ ತಲಾತಲ ಲೋಕ, ಮಹಾತಲಂತು ಗುಲ್ಫಾಯ ಗುಲ್ಫ ಹರಡಿಗಳಲ್ಲಿ ಮಹಾತಲ, ಪ್ರಪದಾಭ್ಯಾಂ ರಸಾತಲ ಮುಂಗಾಲಲ್ಲಿ ರಸಾತಲ, ಪಾತಾಲಂ ಪಾದತಲತಃ ಅಂಗಾಲಿನೊಳಗೆ ಪಾತಾಳ. ಇದು ಲೋಕಮಯ ಪುಮಾನ್, ಇನ್ನೊಂದು ರೀತಿಯಲ್ಲಿ ಲೋಕಮಯ ಪುಮಾನ್ ರೀಪ್ಲಾಸಿಫೈ ಮಾಡೋದಷ್ಟೇ, ಗೊತ್ತಾಯ್ತಾ? ಮಹಾತಲಂತು ಗುಲ್ಫಾಭ್ಯಾಂ ಪ್ರಪದಾಭ್ಯಾಂ ರಸಾತಲಂ ಪಾತಾಲಂ ಪಾದತಲತಃ ಇತಿ ಲೋಕಮಯ ಪುಮಾನ್. ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ ಭುವರ್ಲೋಕಸ್ತು ನಾಭಿತಃ ಸ್ವರ್ಲೋಕ ಕಲ್ಪಿತೋ ಮೂರ್ಧ್ನಿ ಇತಿ ವಾ ಲೋಕ ಕಲ್ಪನಾ. ಈಗ ಮೂರೇ ಲೋಕ ಅಂತಿಟ್ಕೊಂಡ್ರೆ, ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ, ಭೂರ್ಲೋಕ ಪಾದದೊಳಗೆ, ಭುವರ್ಲೋಕ ನಾಭಿಯೊಳಗೆ, ಸ್ವರ್ಲೋಕ ಮೂರ್ಧ್ನಿ ಅಷ್ಟೇ. ಭೂ ಭುವ ಸ್ವಃ ಮೂರು ಲೋಕ, ತ್ರಿಲೋಕಗಳು ಅಂತ ಕರೆದಾಗ ಇವು, ಚತುರ್ದಶ ಲೋಕಗಳಂದಾಗ ಅವು, ಸಪ್ತಲೋಕಗಳಂದಾಗ ಅವು. ಅದರಿಂದ ವಿರೋಧ ಇಲ್ಲ, ಅದರೊಳಗೆ ವ್ಯೂ ಪಾಯಿಂಟ್ ಚೇಂಜ್ ಆಗುತ್ತೆ ಅಷ್ಟೇ ಹೊರತು ವಿರೋಧ ಇಲ್ವಾ. ಆ ದೃಷ್ಟಿಯಿಂದ ಅದನ್ನೇ ಹೇಳ್ತಾರೆ, ಇತಿವಾ ಲೋಕ ಕಲ್ಪನ ಆರ್ ಇನ್ ದಿಸ್ ಅಂತರ್ಗತ ಆಗುತ್ತೆ. ಇತಿ ಶ್ರೀಮದ್ ಭಾಗವತೆ ದ್ವಿತೀಯ ಸ್ಕಂಧೆ ಪಂಚಮೋಧ್ಯಾಯ. ಅಲ್ಲಿಗೆ 5ನೇ ಅಧ್ಯಾಯ ಮುಗಿತು, ಈಗ 6ನೇ ಅಧ್ಯಾಯ. ಬ್ರಹ್ಮೋವಾಚ ವಾಚೋ ವನ್ನೇ ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತವಃ ಹವ್ಯಕವ್ಯ ಅಮೃತಾನ್ನಾನಾಂ ಜಿಹ್ವಾ ಸರ್ವರಸಸ್ಯ ಚ ವಾಚಃ ವನ್ನೇ ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತವಃ ಹವ್ಯಕವ್ಯ ಅಮೃತಾನ್ನಾನಾಂ ಜಿಹ್ವಾ ಸರ್ವರಸಸ್ಯ ಚ ಸರ್ವಾಸೂನಾಂಚ ವಾಯೋಶ್ಚ ತನ್ನಾಸೇ ಪರಮಾಯನೇ ಅಸ್ವಿನೋ ರೋಷಧೀನಾಂಚ ಪ್ರಾಣೋ ಗಂಧಸ್ಯ ಚೈವಹಿ. ಈಗ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ವಿಭಾಗ. ಈಗ ವಾಚೋ ವನ್ನೇಹೆ ಮುಖಂ ಕ್ಷೇತ್ರ, ಮುಖದಲ್ಲಿರತಕ್ಕಂಥ ಮಾತಿನ ಭಾಗ, ಬಾಯಿಯೊಳಗೆ ಯಾರಿರ್ತಾರೆ, ವನ್ನಿ ಅಗ್ನಿ ಇದ್ದಾನೆ. ಛಂದಸಾಂ ಸಪ್ತಧಾತ, ಅದಕ್ಕೆ ಥರ್ಮಾಮೀಟರ್ ಇಟ್ಟರೆ ಎಲ್ಲಿಟ್ಟರೆ ಎಫೆಕ್ಟಿವ್ ಆಗುತ್ತೆ ಬಾಯಿಯೊಳಗೆ, ಎಲ್ಲಿ ಟೆಂಪರೇಚರ್ ಕರೆಕ್ಟ್ ಗೊತ್ತಾಗೋದಿಲ್ಲ ಬಾಯಿಯೊಳಗೆ. ಸೊ ಅದರಿಂದ ಕರೆಕ್ಟ್ ಆಗಿದೆ. ಛಂದಸಾಂ ಸಪ್ತಧಾತವಃ ಹವ್ಯಕವ್ಯ ಅಮೃತಾನ್ನಾನಾಂ ಜಿಹ್ವಾ ಸರ್ವರಸಸ್ಯ ಚ. ಅದೇ ರೀತಿಯಲ್ಲಿ ಛಂದಸಾಂ, ಛಂದಸ್ಸುಗಳಲ್ಲಿ ಸಪ್ತಧಾತುಗಳು, ಅದಕ್ಕೆ ಅರ್ಥ ಹೇಳ್ತಾರೆ. ಹವ್ಯಕವ್ಯಾದಿ ಪರಮಸ್ಯ ಮುಖಂ ಕ್ಷೇತ್ರಂ ಯೋನಿ ಕಾರಣಂ ಉತ್ಪಾದಕಮಿತ್ಯರ್ಥ. ಮುಂದೆ ಹೇಳ್ತಾರೆ, ಗಾಯತ್ರಿ ಉಷ್ಣಿಕ್ ಅನುಷ್ಟುಪ್ ಬೃಹತಿ ಪಂಕ್ತಿ ತ್ರಿಷ್ಟುಪ್ ಜಗತಿ ಸಂಜ್ಞಾನಾಂ ಸಪ್ತಾನಾಂ ಛಂದಸಾಮಸ್ಯ ಪುರುಷಸ್ಯ ತ್ವಕ್ ಚರ್ವ ಮಾಂಸ ರುಧಿರ ಮೇಧೋ ಮಜ್ಜ ಸ್ಥಾಸ್ನ್ಯಾಖ್ಯ ಸಪ್ತಧಾತವಃ ಕ್ಷೇತ್ರಮಿತ್ಯುಚ್ಯತೆ. ಈ ಸಪ್ತಧಾತುಗಳು ದೇಹದಲ್ಲಿರೋದು ಗೊತ್ತಾಯ್ತಾ. ಏಳು ಚರ್ಮದ ಹೊದಿಕೆ, ಹರಿಭಕ್ತಿ ಸಾರದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ನಮ್ಮ ದೇಹದಲ್ಲಿ ಒಟ್ಟು ಎಷ್ಟು ಕವರಿಂಗ್ ಇದೆ. ಮೊದಲನೇದಾಗಿ ತ್ವಕ್, ತ್ವಕ್ ಅಂದರೆ ಮೇಲಿನ ಭಾಗ, ಚರ್ಮ ಸುಲ್ದ ಬರುತ್ತಲ್ಲ ಅದು ಮೇಲಿನ ಭಾಗ. ಚರ್ಮ ಅಂಬೋದು ಒಳಗಿನ ಭಾಗ ಆ್ಯಕ್ಚುಲಿ. ಅದು ಚರ್ಮ ಅಂತ ರಫ್ಲಿ ಎರಡಕ್ಕೆ ಒಂದೇ ಕರೆದು ಬಿಡ್ತೇವೆ. ತೊಕ್ಕನ್ನು ತೊಗಟೆ ಅಂತೇವಲ್ಲ ಹಾಗೆ, ವೃಕ್ಷಕ್ಕೆ ತೊಗಟೆ ಅಂಬೋದು ಕರೆಕ್ಟಾಗಿ ಬರುತ್ತೆ, ತೊಗಟೆ ಬಂದ್ಬಿಡುತ್ತೆ ಕಡೆಗೆ, ವೃಕ್ಷದ್ದು ಇದು ಹಾಗೆ ಇರುತ್ತೆ. ಅದಕ್ಕೆ ಚರ್ಮ ಇದು ಗಾಯ ಆದ ಮೇಲೆ ಕಟ್ಟಿ ಕಿತ್ತುಬಿಡ್ತಾರಲ್ಲ ಆ ಟೈಪ್, ಅದೇನು ತೊಕ್ಕ. ಅದು ಒಳಗಿನ ಭಾಗ ಚರ್ಮ, ಆಮೇಲೆ ಮಾಂಸ, ಅದರೊಳಗೆ ರುಧಿರ ರಕ್ತ, ಆಮೇಲೆ ಮೇಧಸ್ಸು, ಆಮೇಲೆ ಮಜ್ಜ, ಆಮೇಲೆ ಅಸ್ಥಿ. ಅಸ್ಥಿ ಫೈನಲ್, ಅದು ರೀಇನ್ಫೋರ್ಸ್ಮೆಂಟ್ ಇದ್ದಾಗ, ಅಸ್ಥಿಗಳೇ ಇದ್ದಿದ್ದಾಗ, ಆರ್ ಸಿ ಸಿ ಹಾಕಿದ್ರೆ ಹಾಗೆ ಬರೀ ಇಟ್ಬಿಟ್ಟಿದ್ರೆ ಮಾಂಸ ಬುದ್ಧಿ ಇಟ್ಟರೆ ಏನಾಗ್ತಿದ್ದ ಜೀವ. ಅವೆಲ್ಲ ಇಟ್ಟಿದ್ರಿಂದ ಅದ್ರ ಮೇಲೆ ಕವರಿಂಗ್ ಬಂದಾಗಾಯ್ತು. ಹೌದು ಹೌದು, ಅಸ್ತ್ಯಾಖ್ಯ ಸಪ್ತಧಾತವ, ಸಪ್ತಧಾತುಗಳು ಅಂತ ಕರೀತಾರೆ. ಇದಿಷ್ಟು ಕೂಡ ಇಲ್ಲಿ ಧಾತುಗಳಲ್ಲಿ ಏನೇನಿದ್ದಾರೆ ಅಂದರೆ ಸಪ್ತ ಛಂದಸ್ಸುಗಳು, ಗಾಯತ್ರಿ ಉಷ್ಣಿಕ್ ಅನುಷ್ಟುಪ್ ಬೃಹತಿ ಪಂಕ್ತಿ ತ್ರಿಷ್ಟುಪ್ ಜಗತಿ ಅಂದರೆ ಛಂದಸ್ಸುಗಳು ಈ ಇದರೊಳಗಿದೆ. ಇವೆಲ್ಲ ಪ್ರತಿನಿತ್ಯ ತತ್ವನ್ಯಾಸ ಮಾತ್ರಕನ್ಯಾಸ ಅಂತ ಮಾಡಬೇಕು ಗೊತ್ತಾಯ್ತಾ. ಆ ಮಾಡಿದಾಗಲೇ ಜಪ ಪೂರ್ಣ ಸಿದ್ಧಿ ಆಗೋದು ಅಂತೆ. ಇನ್ನು ಗಾಬರಿ ಆಗ್ಬಿಡ್ತಾರಲ್ವ, ಸಂಧ್ಯಾವಂದಿ ನಾರಾಯಣ ಮಂತ್ರಕ್ಕೆ ಗಾಬರಿ ಆಗ್ತಾರೆ. ತತ್ವನ್ಯಾಸ ಮಾತೃಕಾನ್ಯಾಸ ನಮ್ಮ ದೇಹದೊಳಗೆ ಗೊತ್ತಾಯ್ತಾ, ಯಾವ್ಯಾವ ತತ್ವಗಳು ಎಲ್ಲೆಲ್ಲಿವೆ ಅಂತ ಚಿಂತನೆ ಮಾಡಬೇಕು. ನಮ್ಮ 24 ತತ್ವವೇ ಅಂತ ಹೇಳಿ ಆಯ್ತಲ್ಲ, ಎಲ್ಲೆಲ್ಲಿವೆ ಅಂತ ಚಿಂತನೆ ಮಾಡಬೇಕು. ಆ್ಯಕ್ಚುಲಿ ಭಾಳ ಸೈಂಟಿಫಿಕ್ ಅದು ಗೊತ್ತಾಯ್ತು. ತತ್ವನ್ಯಾಸ ಮಾತೃಕಾನ್ಯಾಸ, ಆಮೇಲೆ ಅಕ್ಷರಾಭಿಮಾನ ಇರಬಹುದು, ಪರಮಾತ್ಮ ರೂಪ ಎಲ್ಲೆಲ್ಲಿವೆ ನಮ್ಮ ಇಡೀ ದೇಹದೊಳಗೆ. ಆಗ ದೇಹ ಆ ರೀತಿ ಚಿಂತನೆ ಮಾಡಿದಾಗ ಏನಾಗುತ್ತಾಗ, ದೇಹದ ಸಂಪೂರ್ಣ ದೇವರು ದೇಹ ಕೊಟ್ಟದೆ, ಎಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂತ ಅರ್ಥವಾಗುತ್ತೆ. ಈ ದೇಹ ಎಂಬುದೇನಿದು ಕ್ರಾಸ್ ಸೆಕ್ಷನ್ ಆಫ್ ದಿ ಹೋಲ್ ಯೂನಿವರ್ಸ್, ಅದಕ್ಕೆ ಪಿಂಡಾಂಡ ಅಂತ ಕರೀತಾರೆ. ಸೊ ದೇವರಲ್ಲಿ ಎಲ್ಲ ಕಲ್ಪನೆ ಬರುತ್ತೆ, ಚಿಂತನೆ ಮಾಡೋಕ್ಕೆ ಬಹಳ ಅನುಕೂಲ ಆಗುತ್ತೆ. ಆ ದೃಷ್ಟಿ ಎಲ್ಲ ಅರ್ಥ ಆಗುತ್ತೆ. ಇದೆಲ್ಲ ತಿಳ್ಕೊಂಡವರಿಗೆ ಇದಿಷ್ಟು ಓದ್ದವರಿಗೆ ತತ್ವನ್ಯಾಸ ಮಾತೃನ್ಯಾಸ ಮಾಡೋದು ಅರ್ಥ ಆಗುತ್ತೆ. ಮಾಡ್ತಾ ಇದ್ದವ್ರಿಗೆ ಇದು ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಅವೆಲ್ಲ ಬಂದ ಮೇಲೆ ಎಷ್ಟೊತ್ತು ಕೆಲಸ, ಅರ್ಧರ್ಧ ನಿಮಿಷ. ಅದಕ್ಕೆ ಆಚಮನ ಮೊದಲು ಹೇಳ್ತಾವ್ರು ಗಂಟೆ ಗಂಟೆ ಮೊದಲೇ ದಿವಸ ಉಪಯೋಗ ಹುಡುಗನು ಆಚಮನ ಹೇಳೋತ್ತಿಗೆ ಸುಸ್ತು ಹೊಡೆದ್ಬಿಟ್ಟಿರ್ತಾನೆ, ಈಗ ಹಿಡ್ಕೋ ಹಾಗೆ ಹಿಡ್ಕೋ ಹೋಗೋತ್ತಿಗೆ ಸಾಕರಿಸ್ಬಿಡುತ್ತಾನೆ. ಆಮೇಲೆ ಎಷ್ಟೊತ್ತು ಒಂದು ಅರ್ಧ ಇದ್ರಲ್ಲಿ ಆಗೋಗ್ಬಿಟ್ಟ ಆ ಥರ. ಇವೆಲ್ಲ ನೋಡೋದಕ್ಕೆ ಭಾಳ ದೊಡ್ಡದು, ಮಾಡೋದಕ್ಕೆ ಕೊಟ್ಟರೆ ಉಪಯೋಗ ಜಾಸ್ತಿ, ಬತ್ತಿದ್ದು ಜಾಸ್ತಿ, ಫಾಸ್ಟಾಗುತ್ತೆ. ಎಂಗೇಜ್ನಲ್ಲಿ ಬರೋದು ಬ್ರಹ್ಮಯಜ್ಞ ಕಲಿಬೇಕಾದ್ರೆ ಎಷ್ಟೊತ್ತಾಗುತ್ತೆ, ಅರ್ಧ ಕಾಲು ಗಂಟೆ ಬೇಕು. ಬಂದಮೇಲೆ 5 ನಿಮಿಷ ಕೂಡ ಆಗೋದಿಲ್ಲ, ನಾವು 3-4 ನಿಮಿಷದಲ್ಲಿ ಮುಗಿದೋಗ್ಬಿಡೋದು ಅಷ್ಟು ಕೂಡ. ಅದು ಆ ಥರ ಬಂದಮೇಲೆ ಮಾಡೋದಕ್ಕೂ ಬಂದು ಭಾಳ ವ್ಯತ್ಯಾಸ ಇದೆ. ಅಸ್ಯ ಪುರುಷಸ್ಯ ಸ್ವಕ್ಷರ್ಮ ಹವ್ಯಾದಿ ಸರ್ವಾನ್ನಾನಾಂ ಅತ್ರ ತದುತ್ಪನ್ನತ್ವಂ ತದಾಶ್ರಿತತ್ವಂಚ ಇದೆ ತಾತ್ಪರ್ಯಂ. ಹವ್ಯಾದಿ ಸರ್ವಾನ್ನಾನಾಂ ಜಿಹ್ವೇಂದ್ರಿಯಸ್ಯ ಚ ಕಷಾಯ ಮುಧರಾದಿ ಸರ್ವರಸಸ್ಯ ತದಸ್ಯ ಪುರುಷಸ್ಯ ಜಿಹ್ವಾ ಕ್ಷೇತ್ರಂ. ಆಮೇಲೆ ಜಿಹ್ವಾ ಎಂಬುದೇನು, ಸರ್ವರಸ, ಎಲ್ಲ ರಸಗ್ರಹಣ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ, ಎಲ್ಲ ರಸಗಳು. ಜೊತೆಗೆ ಹವ್ಯ ಮತ್ತು ಕವ್ಯ, ಹವ್ಯ ಅಂದರೆ ದೇವತೆಗಳ ಕಾರ್ಯವೆಲ್ಲ ಹವ್ಯ, ಪಿತೃ ಕಾರ್ಯವೆಲ್ಲ ಕವ್ಯ ಗೊತ್ತಾಯ್ತಾ. ಅದಕ್ಕೆ ಕವ್ಯವಾಹನಾಯ ನಮಃ, ಇದರಲ್ಲಿ ಶಾಸ್ತ್ರದಲ್ಲಿ ಹೇಳ್ಬೇಕಾದ್ರೆ ಕವ್ಯವಾಹನ ಅಂತ ಕರೀತಾರೆ. ಹವ್ಯ ಕವ್ಯ ಅಮೃತಾನ್ನಾನ ಜಿಹ್ವಾ ಸರ್ವರಸಚ್ಚ ಸರ್ವಾ ಸೂನಾಂಚ ವಾಯೋಶ್ಚ ತನ್ನಾಸೇ ಪರಮಾಯನೇ. ಸರ್ವ ಅಸೂನ ಅಂದ್ರೇನು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, 5 ಪಂಚಪ್ರಾಣಗಳು. ಪಂಚಪ್ರಾಣದ ರೂಪ ವಾಯುವಿಗೆ ಓಡಾಡ್ ಜಾಗ ಯಾವುದು, ತನ್ನಾಸೆ, ಎರಡು ಮೂಗು, ಎರಡು ಆಕ್ಚುಲಿ ಒಂದು ಕಂಡ್ರೆ ಕೂಡ ಮೂಗಿರೋದೆಷ್ಟು, ಎರಡು ಕಿವಿ. ಹಾಗೆ ಕಿವಿ ಸ್ಪಷ್ಟ ಕಾಣುತ್ತೆ, ಕಣ್ಣು ಸ್ಪಷ್ಟ ಕಾಣುತ್ತೆ, ಮೂಗು ಒಂದರಲ್ಲೇ ಅಟ್ಯಾಚ್ ಆಗಿದ್ದು ನೋಡೋದಕ್ಕೆ ಏನಿಸುತ್ತೆ, ಒಂದೇ ಮೂಗು ಅನಿಸುತ್ತೆ. ಆ್ಯಕ್ಚುಲಿ ಮೂಗು, ಅದಕ್ಕೆ ನಾಸೆ, ಎರಡು ಮೂಗುಗಳು. ಪರಮಾಯನೇ ಅಶ್ವಿನೋ ರೋಷಧೀನಾಂಚ ಘ್ರಾಣೋ ಗಂಧಸ್ಯ ಚೈವಹಿ. ಇಲ್ಲಿ ಯಾರಿದ್ದಾರೆ? ಇಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಇದು ಗಂಧಸ್ಯಚ, ಇದು ವಾಯು ಎರಡು ಕೆಲಸ ಮಾಡ್ತಾ ಇದೆ. ಒಂದು ಕಡೆಗೆ ಅಶ್ವಿನಿ ದೇವತೆಗಳು ಗಂಧಗ್ರಹಣ ಮಾಡೋ ಕೆಲಸ, ಮತ್ತೆ ಪಂಚಮ ಉಸಿರಾಟದ ಕೆಲಸ, ಎರಡು ಕೆಲಸ ಮಾಡುತ್ತೆ ಮೂಗು. ಅರ್ಥ ಆಯ್ತಾ? ಮೂಗಿನ ಕೆಲಸ ಎರಡು, ವಾಸ್ತುಗ್ರಹಣ ಮಾಡೋದೊಂದು, ಉಸಿರಾಟದ ಕಾಲ ಒಂದು. ಉಸಿರಾಟದೆಲ್ಲ ಪಂಚ ಪ್ರಾಣಗಳು, ಇದೆಲ್ಲ ಅಶ್ವಿನಿ ದೇವತೆಗಳು. ಅಲ್ಲ, ಐದು ಪ್ರಾಣಗಳು ಇಲ್ಲಿ ಪುಣ್ಯೋಗಂಧ ಪೃಥಿವ್ಯಾಂಚ, ಸುಗಂಧ ದುರ್ಗಂಧ ಇತ್ಯಾದಿ ಗಂಧಗ್ರಹಣದ ಸಾಮರ್ಥ್ಯ ಇರೋದಲ್ಲಿ. ಘ್ರಾಣೋ ಗಂಧಸ್ಯ ಚೈವಹಿ ರೂಪಾಣಾಂ ತೇಜಸಾಂ ಚಕ್ಷು ದಿವಃ ಸೂರ್ಯಸ್ಯ ಚಾಕ್ಷಿಣಿ ಕರಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಂ ಆಕಾಶ ಶಬ್ದಯೋ. ರೂಪಾಣಾಂ ತೇಜಸಾಂ ಚಕ್ಷು, ಕಣ್ಣಿನೊಳಗೆ ರೂಪ, ರೂಪಜ್ಞಾನ ಇರೋದು ಕಣ್ಣಿಗೆ, ಅದಕ್ಕೆ ಸೂರ್ಯ. ಅದಕ್ಕೆ ದಿವಃ ಸೂರ್ಯಸ್ಯ ಚಾಕ್ಷಿಣಿ, ಎರಡು ಕಣ್ಣಲ್ಲಿ ಸೂರ್ಯನ ಸನ್ನಿಧಾನ, ಸೂರ್ಯ ಬೆಳಕು ಮತ್ತು ಕಣ್ಣು, ಎರಡು ಕೆಲಸ ನೋಡ್ತಾನೆ ಸೂರ್ಯ. ಕರ್ಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಂ ಆಕಾಶ ಶಬ್ದಯೋಹೋ. ಕಿವಿಗಳಲ್ಲಿ ಎರಡಿದೆ, ಒಂದು ಶ್ರೋತ್ರ, ಅದು ಕಿವಿ ಶ್ರೋತ್ರ, ಆಕಾಶ ಶಬ್ದಯೋಹೋ, ಶಬ್ದಗ್ರಹಣ ಮಾಡೋ ಶಕ್ತಿ ಅದಕ್ಕಿದೆ. ಕಿವಿಯಿಂದ ಶಬ್ದಗ್ರಹಣ, ಮೂಗಿನಿಂದ ವಾಸನೆ ಗ್ರಹಣ, ಮತ್ತು ದಿಶಾನ್ ತೀರ್ಥಾನಾಂ ಶ್ರೋತ್ರ, ಎಲ್ಲ ತೀರ್ಥಕ್ಷೇತ್ರಗಳಿಗೂ ಕರ್ಣ ನೆಲೆ. ಈಗ ಎಲ್ಲ ತೀರ್ಥಗಳು ಎಲ್ಲಿರುತ್ತಂತೆ? ಕಿವಿಯಲ್ಲಿರುತ್ತಂತೆ. ಅದಕ್ಕೆ ಕಿವಿ ಮುಟ್ಕೊಂಡು ಏನಾಗುತ್ತೆ? ಅದು ಶುದ್ಧಿ ಆಗುತ್ತೆ. ಕಿವಿ ಮುಟ್ಕೊಂಡು ಶುದ್ಧಿ ಆಗುತ್ತೆ ಅಂತ ಎಲ್ಲ ತೀರ್ಥಗಳು. ಯಾತಕ್ಕೆ ಅಂತ ಕೇಳಿದರೆ, ಯಾತಕ್ಕೆ ಅಂತ ಕೇಳಿದರೆ, ಶಾಸ್ತ್ರ ಕೇಳೋದು ಯಾವುದರಿಂದ? ಕಿವಿಯಿಂದನೇ. ಸೊ ಕಿವಿ ಶಾಸ್ತ್ರ ಎಂಟರ್ ಆಗೋ ಜಾಗ, ಆದ್ದರಿಂದ ಭಾಳ ಪ್ಯೂರ್ ಅಂತ ಅರ್ಥ. ಅರ್ಥ ಆಯ್ತಾ? ಕಿವಿಗೂ ಶಾಸ್ತ್ರಕ್ಕೂ ಸಂಬಂಧ ಇದೆ. ಅದನ್ನು ಹೇಳ್ತಾರೆ, ತೀರ್ಥಾನಾಂ ಶ್ರೋತ್ರಂ ಆಕಾಶ ಶಬ್ದಯೋ. ಏನ ಅದಕ್ಕೆ ಹೇಳ್ತಿರೋದು? ಆಚಮನ ಮಾಡೋದು. ಕಿವಿ ಮುಟ್ಕೊಂಡ್ರೆ ಆಚಮನ ಆಯಿತು. ಇದು ಎಷ್ಟೋ ನೀರ್ಗರಿಲ್ಲದ ಹೋದ ಕಾಲಕ್ಕೆ ಕೇಶವಾಶ್ವ ನಾರಾಯಣ ಸಮಾದ ಮೂಸನ್ ಮುಟ್ಕೊಂಡ್ಬಿಟ್ರೆ ಇದಾಗ ಎಲ್ಲ ತೀರ್ಥಗಳ ಸನ್ನಿಧಾನ ಕಿವಿಗಳಲ್ಲಿ. ವಿಶೇಷ ಬಲಗಿವೆಯಲ್ಲಿ, ಮತ್ತೆ ಅದಕ್ಕೇನೆ ಯಜ್ಞೋಪಯುಕ್ತ ಬಲಗಿವಿಗೆ ಹಾಕೊಳ್ಳೋದು, ಬಲಗಿವಿ ಮುಟ್ಟೋದು ಎಲ್ಲ ಯಾತಕ್ಕೋಸ್ಕರ? ಶುದ್ಧಿಗೋಸ್ಕರ ಅಂತ ಹೇಳ್ತಾರೆ. ಅದೆಲ್ಲ ತೀರ್ಥಸ್ನಾನ ಮಾಡಿದಾಗುತ್ತೆ ಆತ ಎಲ್ಲದು ಒಟ್ಟು. ಆಚರಣೆ ಮಾಡಬೇಕಂತ ಎಲ್ಲೆಲ್ಲಿ ಹೇಳಿರ್ತಾರೋ ಅಲ್ಲೆಲ್ಲ ಅದು ಸಬ್ಸ್ಟಿಟ್ಯೂಟ್ ಅಂದರೆ ಕಿವಿ ಮುಟ್ಕೊಳ್ಳು. ಆಚರಣೆ ಮಾಡೋದಕ್ಕೆ ಅಸನ್ಯವನ್ನೇ ಹಾಗೆ ಮಾಡಬಾರ್ದು, ನೀರೆಲ್ಲ ಇರುತ್ತಾ ಅದರಿಂದ ಮಾಡೋದು. ಅದ ಆಪತ್ ಕಾಲದಲ್ಲಿ ಅಷ್ಟೇ. ಅದಂತೂ ಒಂದು ಎಲ್ಲದಕ್ಕೂ ತಮ್ಮ ಶಾಸ್ತ್ರ ಏನು ಮಾಡಿದೆ ಅಂದರೆ ಉಪಯೋಗ ಕೊಟ್ಟು ಮಾಡೋದಿಲ್ಲ, ಅದು ಬಿಟ್ಟರೆ ಉಪಯೋಗ ಇಲ್ಲ. ಇಷ್ಟು ಸುಲಭ ಹೇಳಿದ್ದನ್ನು ಬಿಡೋದಾದರೆ ಇನ್ನೇನು ಮಾಡ್ತಾನೆ ಅವನು? ತೀರ್ಥಾನಾಂ ಶಾಸ್ತ್ರಾಣಾಂ ಹರೇ ಹೇ ಕರ್ಣೌ ಕ್ಷೇತ್ರಂ ಕರ್ಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಂ ಆಕಾಶ ಶಬ್ದಯೋಃ ತದ್ಗಾತ್ರಂ ವಸ್ತು ಸಾರಾಣಾಂ ಸೌಭಾಗ್ಯಸ್ಯ ಚ ಭಾಜನಂ ತ್ವಗಸ್ಯ ಸ್ವರ್ಶವಾಯೋಶ್ಚ ಸರ್ವಮೇಧಸ್ಯ ಚೈವಹಿ ತದ್ಗಾತ್ರಂ ವಸ್ತು ಸಾರಾಣಾಂ ಸೌಭಾಗ್ಯಸ್ಯ ಚ ಭಾಜನಂ ತ್ವಕ್ ಅಸ್ಯ ಸ್ಪರ್ಶವಾಯೋಶ್ಚ ಸ್ಪರ್ಶ ಮತ್ತು ವಾಯು ಸರ್ವಮೇಧಸ್ಯ ಚೈವ ಮೇಧ ಅಂದರೆ ಯಜ್ಞ ಎಲ್ಲ ಯಜ್ಞಕ್ಕೂ ಸಾಧನವಾಗತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಈ ಸ್ಪರ್ಶೇಂದ್ರಿಯವನ್ನು ಇಟ್ಟಿದ್ದಾನೆ ವಸ್ತು ಸಾರಾಣಾಂ ವಸ್ತು ಶ್ರೇಷ್ಠಾನಾಂ ವಸ್ತು ಫಲಾನಾಂ ವಾ ಸೌಭಾಗ್ಯಸ್ಯ ಚ ತಸ್ಯ ಹರೇ ಗಾತ್ರಂ ಉತ್ಪಾದಕಂ ಭಾಜನಂ ನಿಧಾನಂ ನಿಧಾನ ಪಾತ್ರಂಚ ತ್ವಗೀಂದ್ರಿಯಸ್ಯ ಸ್ಪರ್ಶಗುಣಸ್ಯ ಸ್ಪರ್ಶಾಭಿಮಾನಿನೋ ವಾಯೋ ಸರ್ವಮೇಧಸ್ಯ ಸರ್ವಯಜ್ಞಸ್ಯ ಚ ಅಸ್ಯ ಹರೇ ತ್ವಗೀಂದ್ರಿಯಂ ಕ್ಷೇತ್ರಂ ತ್ವಗೀಂದ್ರಿಯ ಯಜ್ಞದಲ್ಲಿ ಯಜ್ಞ ಮಾಡಿಸ್ತಕ್ಕಂಥ ಎಲ್ಲ ಇದು ಕೂಡ ಕ್ಷೇತ್ರವಾಗಿ ಈ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲದನ್ನು ಹೇಳ್ತಾ ಬಂದು ರೋಮಾಣಿ ಉದ್ಭಿಜ ಜಾತೀನಾಂ ಏರ್ವಾ ಯಜ್ಞಸ್ತು ಸಂಭೃತಃ ಕೇಶ ಶ್ಮಶ್ರು ನಖಾನ್ಯಸ್ಯ ಶಿಲಾಲೋಹಾಭ್ರ ವಿದ್ಯುತಾಂ ರೋಮಾಣಿ ಉದ್ಭಿಜ ಜಾತೀನಾಂ ಏರ್ವಾ ಯಜ್ಞಸ್ತು ಸಂಭೃತಃ ಕೇಶ ಶ್ಮಶ್ರು ನಖಾನ್ಯಸ್ಯ ಶಿಲಾಲೋಹಾಭ್ರ ವಿದ್ಯುತಾಂ ಯೈ ಉದ್ಭಿಜ ಜಾತಿ ವಿಶಿಷ್ಟೈ ಪಲಾಶಾದಿ ವೃಕ್ಷೈ ಯಜ್ಞ ಸಂಹೃತ ಸಂಪಾದಿತ. ಪಲಾಶ ಅಂದರೆ ಮುತ್ತುಗ, ಮುತ್ತುಗದೆಲೆ ಬಹಳ ಶ್ರೇಷ್ಠವಾದದ್ದು. ಅದು ಯಾವುದಕ್ಕೆ ಬರುತ್ತೆ? ಹೋಮಕ್ಕೆ ಬಹಳ ಶ್ರೇಷ್ಠ ಅದು. ಸಮಿತ್ರಗಳು ಪಲಾಶಾದಿ ವೃಕ್ಷೈ ಯಜ್ಞ ಸಂಹೃತ ಸಂಪಾದಿತ ಯಜ್ಞಕಾರಿ ಭೀರಿತಿ ಶೇಷ ಶೇಷಾಂ ಉದ್ಭಿಜ ಜಾತೀನಾಂ ವೃಕ್ಷಾಣಾಂ. ಉದ್ಭಿಜ ಜಾತಿಗಳು ಅಂದ್ರೇನು? ಅಂಕುರ ಒಡ್ಕೊಂಡು ಬರೋದು. ಉದ್ಭಿಜ ಅಂದ್ರೇನು? ಭೇದನೆ ಮಾಡ್ಕೊಂಡು ಬರೋದು. ಅಂಡಜಗಳು ಅಂದ್ರೇನು? ಮೊಟ್ಟೆಯಿಂದ ಹೊರಗೆ ಬರೋದು. ಶ್ವೇತಜಗಳು ಅಂದ್ರೇನು? ಸೊಳ್ಳೆಗಿಳ್ಳೆ ಬೆವರಿನಿಂದ ಹುಟ್ಟೋದು. ಗೊತ್ತಾಯ್ತಾ? ಇವೆಲ್ಲ ಏನಿವು? ಇವು ಮನುಷ್ಯ ಎಂಥವನವನು ಪೇಶಜ, ಇವು ಇದರಿಂದ ಗರ್ಭಕೋಶದಿಂದ ಹುಟ್ಟಿ ಬರುತ್ತೆ. ಈ ಅಂಡಗಳು ಪಕ್ಷಿಗಳಲ್ಲಿ ಅಂಡಜಗಳು, ಈ ಬೀಜ ಹೊಡ್ಕೊಂಬರೋ ಅಂಕುರ ಹೊಡ್ಕೊಂಬರೋವಲ್ಲ ಯಾವ ಉದ್ಭಿಜಗಳು ಅಂತ ಕರೀತಾರೆ. ಇವೆಲ್ಲ ಪಲಾಶ ವೃಕ್ಷ ಎಂಥವೆಲ್ಲ ಹೇಗೆ ಹುಟ್ಟುತ್ತವೆಲ್ಲ ಕೂಡ ಬೀಜ ಹೊಡ್ಕೊಂಡು ಮೇಲೆ ಬರುತ್ತೆ. ಯಜ್ಞಕಾರಿ ಭೀರೀತಿ ಶೇಷ ತೇಷಾಂ ಉದ್ಭಿಜ ಜಾತೀನಾಂ ವೃಕ್ಷಾಣಾಂ ಹರೇ ರೋಮಾಣಿ ರೋಮಮೂಲಾನಿ ಕ್ಷೇತ್ರಂ. ಎಲ್ಲ ಕೂಡ ಪರಮಾತ್ಮ ರೋಮದಲ್ಲಿ ಇವೆಲ್ಲ ನೆಲೆಸಿವೆ ಅಂದ್ರೆ ಎಲ್ಲ ವೃಕ್ಷಗಳು ಇರೋದಲ್ಲಿ ಹೇಳಿದ್ರು. ಹೇಗೆ ಚಿಂತನೆ ಮಾಡಬೇಕು ಅಂದರೆ ಎಲ್ಲ ವೃಕ್ಷಗಳು ಪರಮಾತ್ಮ ರೋಮಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ರೋಮದಲ್ಲಿ ಆಶ್ರಯ ಪಡೆದೇವೆ ಅಂತ ಅರ್ಥ. ಏಹಿ ಅಯಜ್ಞ ಸಂಹೃತ ಯಜ್ಞ ಧನ್ಯ ಕಾರ್ಯವಿಶೇಷ ಸಾಧಿತ ತೇಷಾಂ ಹರೇಹೇ ರೋಮಾಂತರ್ಭಾಗ. ಯಜ್ಞಕ್ಕೇನು ಬೇಕೋ ಪೃಷ್ಠಗಳು ಎತಕ ಬೇಕು ಅಂತ ಕೇಳಿದರೆ ರೋಮದಿಂದ ಉದ್ಭವವಾಗಿದೆ. ಅದೇ ರೋಮದಿಂದ ಬಂದಿದ್ದು ಯಾವುದು ಅಂತ ಕೇಳಿದರೆ ದರ್ಭೆಗಳು. ಅದಕ್ಕೂ ಯಜ್ಞಕ್ಕೆ ಬಹಳ ಶ್ರೇಷ್ಠವು. ದರ್ಭೆಗಳು ಬಂದಿದ್ದು ಕೂಡ ರೋಮದಿಂದ. ಬೆವರಿನಿಂದ ಬಂದಿದ್ದೆಲ್ಲ ಎಳ್ಳುಗಳು. ಅದಕ್ಕೆ ವರಹ ದೇವರಿಂದ ಬಂದಿದ್ದು ಯಜ್ಞ ವರಾಂಗ ಅಂತ ದೇವರಿಗೆ ಹೆಸರು. ದೇವರ ಮೈಯಿಂದ ಎಲ್ಲವೂ ಬಂದು ವಿಶೇಷವಾಗಿ ಬಂದಿದ್ದರಿಂದನೇ ಬಹಳ ಪವಿತ್ರ ಅಂತ ಹೆಸರಾಯಿತು. ರೋಮಾಣಿ ರೋಮಮೂಲಾನಿ ಕ್ಷೇತ್ರಂ ಏಹಿ ಅಯಜ್ಞ ಸಂಹೃತ ರೋಮಾಂತರ್ಭಾಗ ಎಂ ವಿಕಲ್ಪೋ ವಾಶಬ್ದ ಸೂಚಿತ ಯಾಜ್ಞಿಕ ರೋಮಮೂಲಸ್ಥ ರೋಮಂತ ರೋಮಾಂತಸ್ಥಾಸ್ತು ತತ್ಪರೇ ಇತಿ ತುಶಬ್ದ ಉಕ್ತಾರ್ಥಾವತೋ ವರ್ತತೆ. ಒಟ್ಟು ಅಶೇಹ ಅಶ್ಯ ಹರೇಶ್ ಕೇಶಾಹ ಅಭ್ರಾಣಾಂ ಶ್ಮಶ್ರೂಣಿ ವಿದ್ಯುತಾಂ ಶಿಲಾಲೋಹಾನಾಂ ನಖಾನಿ ಕ್ಷೇತ್ರಂ. ಪರಮಾತ್ಮನ ಕೇಶಗಳು ಇನ್ನೊಂದು ಕೆಲಸ ಮಾಡ್ತಾ ಇವೆ. ಅಭ್ರಾಣ ಎಲ್ಲ ಮೇಘಗಳಿರೋದೆಲ್ಲ ಏನು ಆಶ್ರಯ ಇದೆ? ಪರಮಾತ್ಮನ ಕೇಶಗಳನ್ನು. ರೋಮಗಳು ಅಂದ್ರೆ ಮೈಯಲ್ಲಿ ಎಲ್ಲಿದ್ರೂ ರೋಮಗಳೇ. ಕೇಶಗಳು ಅಂದ್ರೆ ಏನಿರ್ಬೇಕದು? ತಲೆಯಲ್ಲಿದ್ದರೆ ಮಾತ್ರ ಕೇಶ, ಅದು ತಲೆಯಲ್ಲಿದ್ದರೆ ಕೇಶ. ಆ ಕೇಶಗಳಲ್ಲಿ ಯಾವುದಿದೆ ಅಂತ ಕೇಳಿದರೆ ಮೋಡಗಳಿವೆ ಅಂತ ಹೇಳ್ತಾರೆ. ಅದಕ್ಕೆ ಮೋಗ ಕಪ್ಪಿರೋದಕ್ಕೆ ಏನು ಕಾರಣ ಅಂದರೆ ಕೂದಲು ಕಪ್ಪಿರಬೇಕಲ್ಲ, ಅದಕ್ಕೆ ಡಾರ್ಕ್ ಕ್ಲೌಡ್ಸ್ ಬಂದರೆ ಕರೆಕ್ಟ್ ಆಗಿರೋದು ಅಂತ. ಶ್ಮಶ್ರೂಣಿ ವಿದ್ಯುತ, ಆ ಪರಮಾತ್ಮನ ಮೀಸೆ ಜಾಗದಲ್ಲಿ ಏನಿವೆ ಅಂದರೆ ವಿದ್ಯುತ ಮಿಂಚಿದೆ ಅಂತ. ಶಿಲಾ ಲೋಹಾನಾಮ್ ನಖಾನಿ ಕ್ಷೇತ್ರ, ಶಿಲಾಲೋಹ ಪರಮಾತ್ಮನ ನಖಗಳೆಲ್ಲ ಶಿಲೆಗಳಿಗೆ ಲೋಹಗಳಿಗೆ ಕ್ಷೇತ್ರ. ಅದಕ್ಕೆ ಗಟ್ಟಿ ಅವು, ಉಗುರು ಭಾರಿ ಗಟ್ಟಿ. ಪರಮಾತ್ಮನ ಶಿಲಾಲೋಹ ನಖಗಳನ್ನು ಆಶ್ರಯಿಸಿರೋದ್ರಿಂದ ಶಿಲೆಗಳು ಲೋಹಗಳು ಕೂಡ ಆಗಿವೆ. ನಾಖಾನಿ ಅಲ್ಲ ನಖಾನಿ, ನಾಖ ಅಂತ ಪದ ಹೆಂಗಿರ್ಬೇಕು ಯೋಚನೆ ಮಾಡಿ. ನಖಾನಿ ಪುನರ್ಭವ ಕರರುಹೋ ನಖೋ ಸ್ತ್ರೀ ನಖರೋ ಸ್ತ್ರೀ ಅಮ್ಮಿತಿ ಅಮರ ಹರೇಹೇ ಶಾಸ್ತ್ರೇಯ ವಿದ್ಯುತ್ ಶಿಲಾ ಲೋಹ ನಖಾಶ್ರೇಯ ಇತಿ ವಚನ. ಅಹಂ ಭವಾನ್ ಭವ ಅಲ್ಲ ಮುಂದದೇನ ಅಲ್ಲ. ಬಾಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮ ಕರ್ಮಣಾಂ ವಿಕ್ರಮೋ ಭೂರ್ಭುವ ಸ್ವಸ್ಥ ಕ್ಷೇಮಸ್ಯ ಶರಣಸ್ಯ ಚ. ಬಾಹವ ಪರಮಾತ್ಮನ ತೋಳುಗಳಲ್ಲಿ ಏನು ಬ್ರಾಹ್ಮಣ ಜಾತಿ ಹುಟ್ಟಿತು ಅದರಲ್ಲಿ ಏನಿದ್ದಾರೆ ಲೋಕಪಾಲಕರೆಲ್ಲ ಇದ್ದಾರೆ ಅಂತ ಹೇಳಿದ್ದಾರೆ. ದಿಕ್ಪಾಲಕರಿಗೆ ಮುಖ್ಯವಾಗಿರ್ತಕ್ಕಂಥದ್ದೆಲ್ಲ ಎಲ್ಲಿದ್ದಾರೆ? ಪ್ರಯಾಸ ಕ್ಷೇಮಕರ್ಮಣ ವಿಕ್ರಮೋ ಭೂರ್ಭುವ ಸ್ವಸ್ಥ ಕ್ಷೇಮಸ್ಯ ಶರಣಸ್ಯ ಚ. ಭೂಹು ಭುವ ಸ್ವ ಭೂರ್ಭುವ ಸ್ವ ವ್ಯಾಹೃತಿಗಳೆಷ್ಟು? ನಾಲ್ಕು. ಮೋಡದಕ್ಕೆ ಭೂಹು ಭುವ ಸ್ವ ಅಷ್ಟೇ ಅರ್ಥ ಆಗಿದೆ. ಭೂಹು ಭುವ ಸ್ವ ಭೂರ್ಭುವ ಸ್ವ ನಾಲ್ಕು ನಾಲ್ಕು ತೋಳುಗಳಲ್ಲಿ ಪರವಾದ ನಾಲ್ಕು ಕೈಗಳಲ್ಲಿ ವ್ಯಾಹೃತಿಗಳಿವೆ. ಅದರಲ್ಲಿ ಸರ್ವ ದೇವತೆಗಳು ಕೂಡ ದಿಕ್ಪಾಲಕರೆಲ್ಲ ಆಶ್ರಯ ಪಡೆದಿದ್ದಾರೆ. ಕ್ಷೇಮಸ್ಯ ಮಂಗಲಸ್ಯ ಪ್ರಾಪ್ತರಕ್ಷಾಯಾವ ಶರಣಸ್ಯ ಮೋಕ್ಷಸ್ಯ ಚ. ಈ ಮುಂದೆ ಹೇಳ್ತಾರೆ ಮುಕ್ತಿಸ್ತು ಭೀತ ವಿಷ್ಣು. ಇದೆಲ್ಲ ಯಾತಕ್ಕೆ ದೇವತೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಯಾವ್ಯಾವ ದೇವತೆಗಳು ಪರಮಾತ್ಮನ ಯಾವ್ಯಾವ ಅಂಗದಿಂದ ಅವತಾರ ಮಾಡಿ ಬಂದು ಹುಟ್ಟಿ ಬಂದಿದ್ದಾರೋ ಮುಂದೆ ಲಯ ಕೂಡ ಎಲ್ಲಿ ಹೊಂತಾರೋ ಅವರು ಅದೇ ಅಂಗದಲ್ಲೇ ಹೊಂತಾರೆ. ಮುಕ್ತಿಯಲ್ಲೂ ಎಲ್ಲಿರ್ತಾರೆ? ಅದೇ ಅಂಗದಲ್ಲೇ ಇರ್ತಾರೆ. ಅದಕ್ಕೆ ಸಾಂಗ ಸಾಯುಜ್ಯ ಅಂತ ಹೇಳ್ತಾರೆ ಅವರಿಗೆ. ದೇವರ ಕೈ ಕಾಲು ಅಲ್ಲೆಲ್ಲೇ ಇರ್ತಾರೆ. ಬ್ರಹ್ಮವಾಯುಗಳು ಎಲ್ಲಿರ್ತಾರೆ? ಬ್ರಹ್ಮದೇವರು ಎಲ್ಲಿರ್ತಾರೆ? ಇವರು ಎಲ್ಲ ಬೈಯಲ್ಲಿ ಎಲ್ಲ ಭಾಗದಲ್ಲಿರ್ತಾರೆ. ಅದಕ್ಕೆ ಅವರಿಗೆ ಸರ್ವಾಂಗ ಸಾಯುಜ್ಯ ಅಂತ ಹೇಳಿದ್ರು. ಏಕಾಂಗ ಸಾಹಿತ್ಯ ಸರ್ವಾಂಗ ಸಾಹಿತ್ಯ. ಆ ದೃಷ್ಟಿಯಿಂದನೇ ಇವೆಲ್ಲ ಕೂಡ ನಮಗೆ ಅವಶ್ಯ ಅಂತ ತಿಳಿಸಿದ್ರು. ಕ್ಷೇಮಕರ್ಮಣಾಮ್ ಅಂದರೆ ಕ್ಷೇಮ ಮಾಡತಕ್ಕಂಥವರು, ಲೋಕಪಾಲಕ ಪಾಲನೆ ಮಾಡ್ತಕ್ಕಂಥದ್ದು. ಲೋಕಪಾಲಕರು ಅಂದ್ರೆ ಏನು? ಲೋಕ ಒಳ್ಳೇದು ಮಾಡೋದು ಅಂತ. ಒಳ್ಳೇದು ಮಾಡ್ತಕ್ಕಂಥ ದೇವತೆಗಳೆಲ್ಲ ಪರಮಾತ್ಮನ ತೋಳುಗಳಲ್ಲಿ ನೆಲೆಸಿದ್ದಾರೆ. ವಿಕ್ರಮು ಭೂರ್ಭುವ ಸ್ವಶ್ಚ ಕ್ಷೇಮಸ್ಯ ಶರಣಸ್ಯ ಚ ಸರ್ವಕಾಮವರಸ್ಯಾಪಿ ಹರೇಶ್ಚರಣ ಆಸ್ಪದಂ. ಇನ್ನು ಪರಮಾತ್ಮನ ಶರಣ ಎಂಬುದೇನು ಅಂತ ಎಲ್ಲ ಕಲ್ಯಾಣಗಳು ಕೂಡ ಎಲ್ಲಿರುತ್ತಂತೆ? ದೇವರ ಪಾದದಲ್ಲಿರುತ್ತಂತೆ. ಅದಕ್ಕೆ ದೇವರ ಪಾದ ಚಿಂತನೆ ಮಾಡಿದ್ರೆ ಏನಾಗುತ್ತದು? ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ. ಅದು ಖಾಲಿ ಬಿದ್ದರೆ ಕೆಲಸ ಆಗುತ್ತೆ ಅಂತಾರಲ್ಲ ಹಾಗೆ. ಅದು ದೇವರ ಸನ್ನಿಧಾನ ಎಲ್ಲಿ ಜಾಸ್ತಿ ಇಟ್ಟಿರ್ತಾರಂತೆ? ಕಾಲೊಳಗೆ. ಖಾಲಿ ಬೀಳು ಖಾಲಿ ಬೀಳು ಒಬ್ಬ ಪದ್ಧತಿ ಅದು. ಅದೇ ಪರಮಾತ್ಮ ಅಲ್ಲಿ ನೆಲೆಸಿದ್ದಾನೆ. ಮೋಕ್ಷ ಬರೆಗೆ ಮೋಕ್ಷ ಕೂಡ ಇರೋದೆಲ್ಲಿ? ಪರಮಾತ್ಮನ ಪಾದದಲ್ಲೇ. ಅದಕ್ಕೇನೆ ಯಾರು ದೇವರ ಆರಾಧನೆ ಮಾಡ್ತಾರೋ ಸರಿಯಾಗಿ ಅವರು ಪರಮಾತ್ಮನ ಪಾದ ಸೇರ್ತಾರೆ, ಹರಿಪಾದ ಸೇರ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ ಅಂತಾರೆ. ಹರಿಪಾದ ಸೇರೋದು ಅಂದ್ರೆ ಮೋಕ್ಷವನ್ನು ಹೊಂದೋದು ಅಂತ ಅರ್ಥ. ಅದಕ್ಕೆ ಪರಿಶಿಷ್ಟರಾದ ಏನ್ ಮಾಡ್ದ? ಭೇಜೇ ಖಗೇಂದ್ರ ಧ್ವಜ ಪಾದ ಮೂಲಂ. ಪರಮಾತ್ಮನ ಪಾದ ಮೂಲ ಸೇರಿದ ಅಂದ್ರೆ ಮೋಕ್ಷಕ್ಕೆ ಹೋದ ಅಂತ ಅರ್ಥ. ಸರ್ವಕಾಮವರಸ್ಯಾಪಿ ಹರೇಶ್ಚರಣ ಆಸ್ಪದಂ. ಎಲ್ಲ ಕಾಮವರಸ್ಯ ಸರ್ವಾಭಿಮತ ಲಾಭಸ್ಯ ಚ ಹರೇಹೇ ಚರಣ ಆಸ್ಪದಂ. ಅದು ದೇವರು ಪಾದ ಚಿಂತನೆ ಮಾಡಿದರೆ ಎಲ್ಲ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಉದೀರ್ಣ ವಜರಂ ದಿವ್ಯಂ ಅಮೃತಶ್ಚಂದೆ ಧೀಶಿತು. ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಇಲ್ಲಿದದು ದ್ವಾದಶ ಸ್ತೋತ್ರ, ಹನ್ನೊಂದನೇ ಸ್ತೋತ್ರ. ಅಪಾಂ ವೀರ್ಯಸ್ಯ ಸರ್ಗಸ್ಯ ಪರ್ಜನ್ಯಸ್ಯ ಪ್ರಜಾಪತೇಹೇ ಪುಂಸಃ ಶಿಷ್ಯ ಉಪಸ್ಥಸ್ತು ಪ್ರಜಾತ್ಯಾನಂದ ನಿರ್ವೃತೇಹೇ. ಮತ್ತು ಸೃಷ್ಟಿ ಕಾರ್ಯಕ್ಕೋಸ್ಕರ ಪರಮಾತ್ಮ ಎಲ್ಲಿದ್ದಾನಾಗ? ಉಪಸ್ಥದಲ್ಲಿ ನೆಲೆಸಿದ್ದಾನೆ. ಸೃಷ್ಟಿ ಕಾರ್ಯ ಮುಂದುವರಿಬೇಕಾದ್ರೆ ಉಪಸ್ಥ ಎರಡು ಕೆಲಸ, ಮೂತ್ರ ವಿಸರ್ಜನೆ ಮತ್ತು ಸೃಷ್ಟಿ ಕಾರ್ಯ ಎರಡನ್ನೂ ಮಾಡ್ತಕ್ಕಂಥದ್ದು ಉಪಸ್ಥ ಅಂತ ಹೇಳಿ. ಪಾಯುರ್ಯಮಸ್ಯ ಮಿತ್ರಸ್ಯ ಪರಿಮೋಕ್ಷಸ್ಯ ನಾರದ ಹಿಂಸಾಯ ನಿರತೇನ್ ಮೃತ್ಯೋ ನಿರಯಸ್ಯ ಗುದಸ್ಮೃತಃ. ಗುದ ಭಾಗ ಅಂಬುದೇನು ಮಲ ವಿಸರ್ಜನೆಗೋಸ್ಕರ ಇರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಅಲ್ಲಿರ್ತಕ್ಕಂಥದ್ದು ಯಾರು, ಯಮ ಮತ್ತು ನಿರೃತಿಗಳ ಸ್ಥಾನ ಅದು. ಯಮ ಮತ್ತು ನಿರೃತಿಗಳಿರತಕ್ಕಂಥ ಸ್ಥಾನ ಅದು. ಮಿತ್ರನಾಮನು ದೇವಸ್ಯ ಪಾಯವಿಂದ್ರಿಯಸ್ಯ ತದ್ವಿಷಯಸ್ಯ ಪರಿಮೋಕ್ಷಸ್ಯ ಗುದಕ್ರಿಯಾ ವಿಶೇಷಸ್ಯ ಯಮನಾಮನೋ ದೇವಸ್ಯ ಚ ಪುಂಸಃ ಪಾಯವಿಂದ್ರಿಯಂ ಕ್ಷೇತ್ರಂ ಇತ್ಯೇತತ್ ಮಂದಮತೀನಾಂ ಸುಬೋಧಾರ್ಥವನ್ವೀಯತೆ. ಪಾಯುರ್ಯಮಸ್ಯ ಮಿತ್ರಸ್ಯ ಪರಿಮೋಕ್ಷಸ್ಯ ನಾರದ ಹಿಂಸಾಯ ನಿರುತೇನ್ ಮೃತ್ಯೋ ನಿರಯಸ್ಯ ಗುದಸ್ಮೃತಃ. ಪರಾಭೂತೇರ ಧರ್ಮಸ್ಯ ತಮಸಶ್ಚಾಪಿ ಪಶ್ಚಿಮಃ ನಾಡ್ಯೋ ನದನದೀನಾಂತು ಗೋತ್ರಾಣಾಮಸ್ತಿ ಸಂಹತಿ. ಪರಾಭೂತೇರ ಧರ್ಮಸ್ಯ ತಮಸಶ್ಚಾಪಿ ಪಶ್ಚಿಮಃ ನಾಡ್ಯಃ ನದನದೀನಾಂತು ಗೋತ್ರಾಣಾಮಸ್ತಿ ಸಂಹತಿ. ಪರಾಭೂತೆ ಪರಾಜಯಸ್ಯ ಅಲಕ್ಷ್ಮ್ಯಾ ವಾ ಅಧರ್ಮಸ್ಯ ಪಾಪಸ್ಯ ತದಭಿಮಾನಿನಃ ಅಧರ್ಮಸ್ಯ ಕಲೇಶ್ಚ ತಮಸಃ ತಮೋಗುಣಸ್ಯ ಚ ಪುಂಸಃ ಪಶ್ಚಿಮಃ ಪೃಷ್ಠಭಾಗ ಕ್ಷೇತ್ರ. ಹಿಂಭಾಗದಲ್ಲಿ ಯಾರಿರ್ತಾರೆ ಅಂದರೆ ಈ ಕಲಿ ಅಲಕ್ಷ್ಮಿ ಮೊದಲಾದವರೆಲ್ಲ ವಾಸ ಮಾಡ್ತಕ್ಕಂಥ ಜಾಗ ಅದು. ಗೊತ್ತಾಯ್ತಾ, ಎಲ್ಲ ವಾಸ ಮಾಡ್ತಕ್ಕಂಥ ಜಾಗ. ಪರಾಭೂತೆ ಅಧರ್ಮಸ್ಯ ತಮಸಶ್ಚಾಪಿ ಪಶ್ಚಿಮಃ. ಪಶ್ಚಿಮ ದೇನ ಹಿಂದಿನ ಭಾಗ ಅಂತಾರೆ. ಪೂರ್ವ ಭಾಗ ಅಂದರೆ ಮುಂದಿನ ಭಾಗ, ಪಶ್ಚಿಮ ಭಾಗ ಅಂದರೆ ಹಿಂದಿನ ಭಾಗ. ನದನದೀನಾಂ, ಮತ್ತೆ ನಾಡಿಗಳಲ್ಲಿ ಯಾರಿರ್ತಾರೆ ಅಂದರೆ ನದನದಿಗಳೆಲ್ಲ, ಎಲ್ಲ ನದಿಗಳು ಕೂಡ ಸಿನಿಸಿರದಲ್ಲಿ ನಾಡಿಯೊಳಗೆ. ಅದಕ್ಕೆ ನಾಡಿ ಚಿಂತನೆ ಮಾಡಿದ್ರೆ ಏನಾಗುತ್ತದೆ, ನಾಡಿ ಸ್ನಾನ ಅಂತ ಕರೀತಾರೆ. ನಾಡಿ ಸ್ನಾನ ನದನದೀನಾಂ ತು ಶಬ್ದಾತ್ ಇತರ ನದೀನಾಂಚ ಪುಂಸೋ ನಾಡ್ಯ ಕ್ಷೇತ್ರಂ. ನದಗಳು ನದಿಗಳು ಒಂದು ಎರಡು ನದಿಗಳೇ. ನದಿ ಅಂತ ನಮಗೆ ಅಭ್ಯಾಸ ಆಗಿದೆ. ಪಶ್ಚಿಮಕ್ಕೆ ಕರೆದ್ರೆ ನದ ಅಂತಾರೆ, ಪೂರ್ವಕ್ಕೆ ಕರೆದ್ರೆ ನದಿ ಅಂತಾರೆ. ಅಷ್ಟೇ ವ್ಯತ್ಯಾಸ, ನದ ನದಿ. ನೇತ್ರಾವತಿ ಮೊದಲಾದವುಗಳೇನವು ಪಶ್ಚಿಮಕ್ಕೆ ಕರೆಯುತ್ತೆ, ಅವಕ್ಕೇನಂತ ಹೆಸರು ನದಗಳು. ಈ ಕೃಷ್ಣಾ ಕಾವೇರಿ ಎಲ್ಲ ಏನಿವು ಪೂರ್ವಕ್ಕೆ ಕರೆಯೋದು ನದಿಗಳು ಅಂತ ಹೆಸರು. ರಫ್ಲಿ ಎರಡು ಏನು ನದಿ ಅಂದರೆ ಎರಡು ಅಂಡರ್ಸ್ಟುಂಟು. ಸ್ಪೆಸಿಫಿಕ್ ಆಗಿ ನದ ನದಿ ಅಂತ ಕರೆದಾಗ ವ್ಯತ್ಯಾಸ ಇದೆ. ನದ ನದಿಗಳು ಅಂತ ಕರೆದಾಗ ರಿವರ್ ಅಂದ್ಬಿಟ್ರೆ ಅಷ್ಟು ಇಂಗ್ಲೀಷ್ನ ವ್ಯವಸ್ಥೆ ಇಲ್ಲ, ಯಾವ ಕಡೆ ಇರುತ್ತೆ ಅಂತ ಮತ್ತೆ ಹೇಳ್ಬೇಕು ನಾವು. ಸಂಸ್ಕೃತದಲ್ಲಿ ಹಾಗಲ್ಲ, ನದ ಅಂದ್ಬಿಟ್ರೆ ಸಾಕು, ಮತ್ತೆ ಉಳಿದು ಯಾವ ಕಡೆ ಇರುತ್ತೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅವ್ರಿಗೆ ನದ ನದಿ ಅದು ಸಂಸ್ಕೃತದಲ್ಲಿ ಅಕ್ಯುರೇಸಿ ಬೇರೆ ಕಡೆ ಬರಲಿಲ್ಲ. ಅರ್ಥ ಆಯ್ತಾ? ಈಗ ಸನ್ ಅಂದ್ಬಿಡ್ತಾರೆ, ಸನ್ ಅಂತಾರೆ, ಅದು ಗ್ರ್ಯಾಂಡ್ ಸನ್ ಅಂದ್ಬಿಡ್ತಾರೆ. ಗ್ರ್ಯಾಂಡ್ ಸನ್ ಅಂದ್ರೆ ಯಾವ ರೀತಿ ಆಗ್ಬೋದು, ಮಗಳ ಮಗನೂ ಆಗ್ಬೋದು, ಮಗನ ಮಗನೂ ಆಗ್ಬೋದು. ಗೊತ್ತಾಯ್ತಾ? ಅದು ಹೇಳೋಕೆ ಬರೋದಿಲ್ಲ. ಸಂಸ್ಕೃತದಲ್ಲಿ ಹಾಗಲ್ಲ, ಪೌತ್ರ ಮಗನ ಮಗ, ದೌಹಿತ್ರ ಮಗಳ ಮಗ. ಅರ್ಥ ಆಯ್ತಾ? ಸಂಸ್ಕೃತದಲ್ಲಿ ಅಕ್ಯುರೇಸಿ ಇವೆಲ್ಲದರಲ್ಲೂ ಭಾರಿ ಅಕ್ಯುರೇಟ್ ಸಂಸ್ಕೃತ. ಅದೇ ರೀತಿ ನದ ನದಿಗಳು ಏನ ಬ್ರಹ್ಮಪುತ್ರ ಎಂತ ನದಿ ನೀವೇ ಹೇಳಿ, ಎಲ್ಲಿ ಹೋಗುತ್ತದ? ಇದಕ್ಕೆ ಪೂರ್ವಕ್ತಾನೆ ಹರಿಯೋದು, ಮುಂದೆ ಗಂಗಾಕ್ಕೆ ಸೇರುತ್ತದೆ. ಗಂಗಾಕ್ಕೆ ಸೇರುತ್ತೆ ಗಂಗಾ ನದಿ, ಬ್ರಹ್ಮಪುತ್ರ ನದಿ ಅಷ್ಟೆ, ನದಿನೇ. ಹೆಸರು ಪುತ್ರ ಅಂತ ಅಷ್ಟ ಇದನ್ನು ತಿಳ್ಕೋಬಾರದು, ಪುತ್ರ ಅಂದ್ರೆ ಗಂಡು ವಧ ಅಂತ ಹೇಳಿ. ಆ ನದಿನೇ, ಅದು ನದಿನೇ. ಏನ ಯಾರು ಎಲ್ಲಿರ್ತಾರೆ? ನಾಭಿ ಪ್ರಶ್ನೆ, ನಾಡಿ ಬಂತು. ಈಗ ನಾಭಿ ಅಲ್ಲ, ನಾಡಿ. ಹಿಂಭಾಗದಲ್ಲಿದ್ದ ಏನಂತ ತಮಸಶ್ಚಾಪಿ ಪರಿಸ್ಥಿಮ. ಅಲ್ಲಿ ಡೀಟೇಲೇ ಹೇಳಲಿಲ್ಲ ಅವರು. ಏನ್ ಹೇಳಿದ್ರು? ಅಧರ್ಮ, ಕಲಿ, ಅವನ ಪತ್ನಿ, ತಮೋಗುಣ ಎಲ್ಲ ಜಾಸ್ತಿ ಇರೋದಿಲ್ಲ ಅಂದ್ರೆ ಪುಷ್ಟಭಾಗ ಅಂತ ಅಷ್ಟೇ ಹೇಳಿ. ಗೊತ್ತಾಯ್ತಾ? ತಮಯುಗ್ರು ಅಂತ ಹೇಳಿಲ್ಲ. ಅಲ್ಲಿ ಹೇಳಿದ್ದು ಎಲ್ತಾ ಹೇಳ್ತಾರೆ, ಇದ್ರಲ್ಲಿ ಹೇಳ್ಬೇಕಾದ್ರೆ ನಾಭಿಯ ಊರ್ಧ್ವ ಭಾಗ, ಅಧೋಭಾಗ ಅಲ್ಲಿದೆ. ನಾಭಿಯ ಅಧೋಭಾಗ ಎಡಭಾಗ ಅಲ್ಲಿರ್ತಾರೆ ತಮಯೋಗ್ಯ. ಮೇಲ್ಭಾಗದಲ್ಲೆಲ್ಲ ಮುಕ್ತಿಯೋಗ ಇರುತ್ತೆ. ಅದು ವ್ಯವಸ್ಥೆ. ಈ ನಾಡಿಗಳಿಗೂ ಅದಕ್ಕೆ ವ್ಯತ್ಯಾಸ ಇದೆ. ಗೋತ್ರಾಣಾಂ ಅಸ್ಥಿ, ಗೋತ್ರಾಣಾಂ ಪರ್ವತಾನಾಂ ಹರೇಸ್ನಾಂ ಸಮ್ಮತಿ ಕ್ಷೇತ್ರ. ಪರ್ವತಗಳೆಲ್ಲಿವೆ ಅಂದರೆ ಪರಮಾತ್ಮನ ಅಸ್ಥಿಯೊಳಗಿದೆ, ಹಾಗೆ ಸ್ಟ್ರಾಂಗ್ ಅವು. ಪರಮಾತ್ಮನ ಅಸ್ಥಿಯೊಳಗಿರೋದ್ರಿಂದ ಅವು ಗಟ್ಟಿಯಾಗಿವೆ. ಅವ್ಯಕ್ತರಸ ಸಿಂಧೂನಾಂ ಭೂತಾನಾಂ ನಿಧನಸ್ಯ ಚ ಉದರಂ ವಿದಿತಂ ಪುಂಸೋ ಹೃದಯ ಮನಸಃ ಪದಂ. ಅವ್ಯಕ್ತರಸ ಸಿಂಧೂನಾಂ ಭೂತಾನಾಂ ನಿಧನಸ್ಯ ಚ ಉದರಂ ವಿದಿತಂ ಪುಂಸಃ ಹೃದಯ ಮನಸಃ ಪದಂ. ಅವ್ಯಕ್ತಸ್ಯ ಮೂಲಪ್ರಕೃತೆ ರಸಾನಾಂ ಮಸುರಾದೀನಾಂ ಸಿಂಧೂನಾಂ ಸಮುದ್ರಾರ್ಣಾನಾಂ ಭೂತಾನಾಂ ಜೀವಾನಾಂ ನಿಧನಸ್ಯ ಚ ಸಂಹಾರಸ್ಯ ಪುಂಸ ಉದರಂ ಕ್ಷೇತ್ರಮಿತಿ ವಿದಿತಂ. ಈ ಹುಟ್ಟು ಸಾವು ಎಲ್ಲದಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾವುದು? ಉದರ. ಮನುಷ್ಯ ಬದುಕುವಾಗ ಏನಿರಬೇಕು? ಹೊಟ್ಟೆ ಇರಬೇಕು. ಹೊಟ್ಟೆ ಇಲ್ಲದವ್ರು ಬದುಕಕ್ಕೆ ಆಗೋದೇ ಇಲ್ಲ. ಅದು ತಾನೇ ಮೇನ್. ಇದೆ ಟ್ಯಾಂಕ್ ಇದ್ದ ವಾಟರ್ ಟ್ಯಾಂಕ್, ಪೆಟ್ರೋಲ್ ಟ್ಯಾಂಕ್ ಅಂತೀವಲ್ಲ, ಟ್ಯಾಂಕ್ ಎಲ್ಲಿ ಸ್ಟೋರ್ ಆಗಬೇಕು ಪೆಟ್ರೋಲ್ ಎಲ್ಲ? ಅದು ಉದರ ಟ್ಯಾಂಕ್ ಇದ್ದಾಗ ಅದು ಅದು ತುಂಬಿದರೆ ಸರಿಯಾಗಿರ್ತಾನೆ. ಅದು ಹೋದರೆ ಅನ್ನ ಸೇರೋದಿಲ್ಲ ಅಂದ್ರೆ ಹೋಗ್ಬಿಡ್ತಾನೆ. ಅಲ್ಲಿ ಹುಟ್ಟು ಸಾವುಗಳನ್ನು ಪರಮಾತ್ಮ ಬಿಟ್ಟಿದ್ದಾನೆ. ಮನಃಪರಸ್ಯ ಹೃದಯ ಪದಂ ಕ್ಷೇತ್ರ. ಜೊತೆಗೆ ಹೃದಯ ಇದರಲ್ಲಿ ಏನಿದೆ ಅಂದರೆ ಮನಸ್ಸಿದೆ ಅಂತ ಹೇಳ್ತಾರೆ. ಈ ಹೃದಯ ಇದೆಯಲ್ಲ, ಎಲ್ಲಿದೆ ಅದು? ಮನಸ್ಸಿರೋ ಜಾಗ ಇದೆ. ಧರ್ಮಸ್ಯ ಮಮತುಭ್ಯಂಚ ಕುಮಾರಾಣಾಂ ಭವಸ್ಯ ಚ ವಿಜ್ಞಾನಸ್ಯ ಚ ತತ್ವಸ್ಯ ಪರಸ್ಯಾತ್ಮಾಪರಾಯಣಂ ಧರ್ಮಸ್ಯ ಮಮ ತುಭ್ಯಂಚ ಕುಮಾರಾಣಾಂ ಭವಸ್ಯ ಚ ವಿಜ್ಞಾನಸ್ಯ ಚ ತತ್ವಸ್ಯ ಪರಸ್ಯ ಆತ್ಮಾಪರಾಯಣಂ. ಧರ್ಮ ಪುಣ್ಯಗಳು, ಅವತ್ತು ಧರ್ಮಾಭಿಮಾನಿ ದೇವತೆ ನನಗೆ ಅಂತ ಬ್ರಹ್ಮದೇವರು ಹೇಳ್ತಾರೆ, ಚತುರ್ಮುಖನಾದ ನನಗೆ. ತುಭ್ಯಂ ತವ ನಾರದರೆ ನಿಮಗೆ, ಕುಮಾರಾಣಂ ಸನಕಾದಿಗಳಿಗೆ, ಭವಸ್ಯ ರುದ್ರದೇವರಿಗೆ, ವಿಜ್ಞಾನ ತತ್ವತ್ಯ ವಾಯುದೇವರಿಗೆ ಮತ್ತು ಸರಸ್ವತಿ ಭಾರತೀಯರಿಗೆ. ಇದೆಲ್ಲ ಇರೋದು ಎಲ್ಲಿ ಅಂತ ಕೇಳಿದರೆ, ಆತ್ಮ ಮಧ್ಯದೇಹ ಪರಾಯಣಂ, ಮಧ್ಯದೇಹದಲ್ಲಿ ಅವರೆಲ್ಲ ಇದ್ದಾರೆ. ಕುಮಾರ ಬ್ರಹ್ಮರುದ್ರಾಧ್ಯಾ ಹರೇರ್ಮಧ್ಯ ಸಮುದ್ಭುತಃ ಸಮುದ್ಗತಃ ಇತ್ಯನೇನ ತತ್ವಸ್ಯಾತ್ಮ ಪರಾಯಣಂ. ಅಹಂ ಭವಾನ್ ಭವಶ್ಚೈವ ಯಯಿಮೇ ಮುನಯೋಗ್ರಜಾಃ ಸುರಾಸುರನರಾ ನಾಗಾಃ ಖಗಾ ಮೃಗಸರೀಸೃಪಾಃ ಗಂಧರ್ವಾಪ್ಸರಸೋ ಯಕ್ಷಾಃ ರಕ್ಷೋಭೂತಗಣೋರಗಾಃ ಪಶವಃ ಪಿತರಸ್ಸಿದ್ಧಾಃ ವಿದ್ಯಾತ್ರಶ್ಚಾರಣಾಧ್ರುಮಾಃ. ಇಷ್ಟನ್ನೇಚ ವಿವಿಧಾ ಜೀವಾಃ ಜಲಸ್ಥಲ ನಭೌಕಸಃ ಗ್ರಹರ್ಷಕೇತವಸ್ತಾರಾಃ ತಡಿತಸ್ತನಯಿತ್ನವಃ ಸರ್ವಂ ಪುರುಷ ಏವೇದಂ ಭೂತಂ ಭವ್ಯಂ ಭವಚ್ಚಯತ್ ತೇನೇದಮಾವೃತಂ ವಿಶ್ವಂ ವಿತಸ್ತಿಮತಿತಿಷ್ಠತಾ. ಕೊನೆಗೆ ಹೇಳಿದೆ, ಎಲ್ಲರಿಗೂ ದೇವರೇ ಆಶ್ರಯ. ಅಹಂ ನಾನು, ಭವಾನ್ ನೀವು, ನಾರದ ನೀವು, ಭವಃ ರುದ್ರದೇವರು, ಏಯಿಮೇ ಮುನಯೋ ಅಗ್ರಜಾಃ ಮೊದಲು ಹುಟ್ಟಿದ ಸನಕ ಸನಂದನಾದಿಗಳು, ಸುರಾಸುರ ನರಾಹ ಸುರರು ಅಸುರರು ನರರು, ನಾಗಾಹ ಹಾವುಗಳು, ಖಗಾಹ ಪಕ್ಷಿಗಳು, ಮೃಗ ಸರೀಸೃಪಾಹ ಮೃಗಗಳು ಅಂದರೆ ಪ್ರಾಣಿಗಳು, ಸರೀಸೃಪಗಳು ಅಂದ್ರೆ ಏನು ಸರ್ಕೊಂಡು ಹೋಗವು ಹಾವುಗಳು, ಗಂಧರ್ವ ಅಪ್ಸರಸಃ ಯಕ್ಷಾಹ ಗಂಧರ್ವರು ಅಪ್ಸರರು ಯಕ್ಷರು, ರಕ್ಷೋಭೂತ ಗಣೋರಗಾಹ ರಾಕ್ಷಸರು ಭೂತಗಣಗಳು ಉರಗಗಳು. ಉರುಗಡೆ ಎರಡು ವಿಧ, ಸರ್ಕೊಂಡು ಹೋಗೋದು ಬೇರೆ, ತೆವಳ್ಕೊಂಡು ಹೋಗೋದು ಬೇರೆ. ಸರಿಯೋದು ತೆವಳೋದು, ಎರಡು ಭಾಗ ವ್ಯತ್ಯಾಸ ಇದೆ. ಉರಗ ಅಂತ ಹೇಳಿದರೆ ತೆಳ್ಕೊಂಡು, ಎದೆಯಿಂದ ತೆಳ್ಕೊಂಡು ಹೋದರೆ ಉರಗಗಳು, ಉರಸ್ ಅಂತ ಹೆಸರು. ಎದೆಯಿಂದ ತೆಳ್ಕೊಂಡು ಹೋದಾಗ ಉರಸ್ಸು, ಸುಮ್ಮನೆ ಸರ್ಕೊಂಡು ಹೋದರೆ ಅದು ಸರೀಸೃಪ. ಪಶವಃ ಪಿತರಃ ಸಿದ್ಧಾಃ ವಿದ್ಯಾಧರಾಃ ಚಾರಣ ದ್ರುಮಃ ಚಾರಣರು ದ್ರುಮರು. ಅನ್ಯೇಚ ವಿವಿಧ ಜೀವಾಃ ಜಲಸ್ಥಲ ನಭೌಕಸಃ, ಎಲ್ಲ ವಿಧವಾದ ಜೀವರಗಳು, ಜಲವುಕಸರು ಸ್ಥಲವುಕಸರು ನಭೌಕಸರು. ಜಲವುಕಸರು ಅಂದರೆ ಜಲಚರಗಳು, ಆಮೇಲೆ ಸ್ಥಳವುಕಸರು ಅಂದರೆ ಭೂಚರಗಳು, ನಭೌಕಸರು ಅಂದರೆ ಖೇಚರಗಳು. ಖೇಚರಗಳು ಅಂದ್ರೇನು? ಆಕಾಶದಲ್ಲಿ ಹಾರಾಡೋ. ಭೂಚರ ಅಂದ್ರೇನು? ಭೂಮಿ ಮೇಲೆ ಓಡಾಡೋವು. ಜಲಚರಗಳು ನೀರಿನಲ್ಲಿರೋವು. ಅದು ಮೂರು ಭಾಗ ಮಾಡಿಬಿಡ್ತಾರೆ, ಖೇಚರ ಭೂಚರ. ಅದು ಖೇಚರ, ದೇವತೆಗಳು ಖೇಚರರೆ, ಪಕ್ಷಿಗಳು ಖೇಚರರೆ, ಇವರೆಲ್ಲರೂ ಕೂಡ. ಅನ್ಯೇಚ ವಿವಿಧ ಜೀವಾ ಜಲಸ್ಥಲ ನಭೌಕಸಃ, ಜೊತೆಗೆ ಗ್ರಹ ವೃಕ್ಷ ಕೇತವಃ ಮತ್ತು ಗ್ರಹಗಳು ವೃಕ್ಷಗಳು ರಾಹುಕೇತುಗಳು ಮೊದಲಾದವರು, ತಾರಾಹ ನಕ್ಷತ್ರಗಳು, ತಡಿತ ಸ್ತನಯಿತ್ತವ ಮಿಂಚುಗಳು ಗುಡುಗುಗಳು, ಇವೆಲ್ಲವೂ ಕೂಡ ಯಾರನ್ನು ಆಶ್ರಯಿಸಿವೆ ಅಂದರೆ ಸರ್ವ ಪುರುಷ ಏವೇದಂ ಭೂತಂ ಭವ್ಯ ಭವಚ್ಚಯತ್. ಪುರುಷ ಸೂಕ್ತದ ಅರ್ಥ ಇದು, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಹಿಂದಾದ ಈಗಿರುವ ಮುಂದಿನ ಎಲ್ಲ ಬ್ರಹ್ಮಾದಿಗಳನ್ನು ಹಿಡಿದು ಎಲ್ಲ ಜಲ ಚಲ ಚೇತ ಎಲ್ಲ ಕೂಡ ಯಾರನ್ನು ಆಶ್ರಯಿಸಿವೆ? ಪರಮಾತ್ಮನ ಆಶ್ರಯಿಸಿ. ಅದು ಪುರುಷ ಸೂಕ್ತ ಯಾತಕ್ಕೆ ಶ್ರೇಷ್ಠ ಅಂದರೆ ಅದೆಲ್ಲ ವಿಷಯ ಹೇಳಿರೋದೆ ಸರ್ವಂ ಪುರುಷ ಏವೇದಂ ಭೂತಂ ಭವ್ಯಂ ಭವಚ್ಚಯತ್ ತೇನೇದಮಾವೃತಂ ವಿಶ್ವಂ ವಿತಸ್ತಿ ಅಧಿತಿಷ್ಠತ. ಅಂತ ಪರಮಾತ್ಮನಿಂದ ಇಡೀ ವಿಶ್ವ ಅಧಿತಿಷ್ಠತ ಅಂದರೆ ವ್ಯಾಪ್ತವಾಗಿದೆ. ಅಂತ ಪರಮಾತ್ಮನಿಂದ ಇಡೀ ವಿಶ್ವ ಏನಾಗಿದೆ? ವ್ಯಾಪ್ತವಾಗಿದೆ. ವಿತಸ್ತಿ ಮಾತ್ರ ಹೃದಯ ಆಖ್ಯಾಯ ಸ್ನಾಯತೆ ಜೀವ ಹೃದಯ. ಪರಮಾತ್ಮ ಇಷ್ಟಾದರೂ ಕೂಡ ಇರೋದೆಲ್ಲಿ ಅವನು? ವಿತಸ್ತಿ ಅಧಿತಿಷ್ಠತ. ಈಶ್ವರ ಸರ್ವಭೂತಾನ ಹೃದಯೇ ಅರ್ಜುನ ತಿಷ್ಠತಿ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಅದು ಪೂಜಾರ ಸನ್ನಿಧಾನ ಯಾವುದು ಅಂದರೆ ಹೃದಯ. ದೇವಸ್ಥಾನ ಗರ್ಭಗುಡಿ ಇದ್ದರೆ ಹಾಗೋ ಹಾಗೆ. ದೇವಸ್ಥಾನಕ್ಕೆ ಗರ್ಭಗುಡಿ, ಇಡೀ ದೇವಸ್ಥಾನ ದೇವಾಲಯ ಅಂತಲೇ ಕರೆಯೋದು. ಅಲ್ಲಿ ಗರ್ಭಗುಡಿ ಅಂತ ಯಾವುದನ್ನು ಕರೀತಾರೆ? ಅಲ್ಲಿ ದೇವ್ರ ಪ್ರತಿಮೆ ಇರುತ್ತೆ. ನಮ್ಮ ದೇಹ ದೇವಾಲಯವಾದರೆ ಗರ್ಭಗುಡಿ ಯಾವುದು? ಹೃದಯ. ಅಲ್ಲಿ ಪರಮಾತ್ಮ ಅಲ್ಲಿದ್ದು ಇಡೀ ಜಗತ್ತನ್ನು ಧರಿಸಿದ್ದಾನೆ. ಸ್ವಧಿಷ್ಠ್ಯಂ ಪ್ರತಪನ್ ಪ್ರಾಣೋ ಬಹಿಶ್ಚ ಪ್ರತಪತ್ಯಸೌ ಏವಂ ವಿರಾಜಂ ಪ್ರತಪನ್ ತಪತ್ಯಂತರ್ಬಹಿ ಕುಮಾನ್. ಸ್ವಧಿಷ್ಠ್ಯಂ ಪ್ರತಪನ್ ಪ್ರಾಣ ಬಹಿಶ್ಚ ಪ್ರತಪತಿ ಅಸೌ ಏವಂ ವಿರಾಜಂ ಪ್ರತಪನ್ ತಪತಿ ಅಂತರ್ಬಹಿ ಪುಮಾನ್. ಸ್ವಧಿಷ್ಣ್ಯಮಿತಿ ತಪಸಾಂ ತಾಪದರ್ಶನಯೋರಿತಿ ಧಾತು ಸ್ವಧಿಷ್ಣ್ಯಂ ಸ್ವಸ್ಥಾನಂ ಹೃದಯ ಮಧಿಷ್ಠಾಯ. ಪರಮಾತ್ಮ ನಿದ್ದು ಬಿಟ್ಟು ಪ್ರತಪನ್ ಪ್ರಾಣ ಬಹಿಶ್ಚ ಪ್ರತಪತ್ಯಸೌ ಅಂತಃಸರ್ವಂ ಪ್ರತಪಶ್ಯನ್ ಅಸೌ ಪ್ರಕೃತ ಚೇಷ್ಟಾಯ ಯೋಗಾತ್ ಪ್ರಾಣನಾಮ ಪರಮಾತ್ಮ ದೇಹಾತ್ ಬಹಿಶ್ಚ ಬಹಿಷ್ಠಾನ್ ವಿಷಯಾನಪಿ ಪ್ರತಪತಿ ಪಶ್ಯತಿ. ಒಳಗಿದ್ದು ಪರಮಾತ್ಮ ದೇಹವನ್ನು ಉಳಿಸಿದ್ದಾನೆ, ಮತ್ತು ಹೊರಗಿನ ಪದಾರ್ಥಗಳನ್ನ ಅರ್ಥ ಮಾಡಿಸ್ಕೊಡುತ್ತಾನೆ. ಎರಡು ಕೆಲಸ ಮಾಡ್ತಾರೆ, ಒಳಗಿದ್ದು ದೇಹವನ್ನ ಮೇಂಟೈನ್ ಮಾಡೋದು, ಹೊರಗಿನ ಪದಾರ್ಥಗಳ ಲಿಂಕ್ ತಂದು ಕೊಡೋದು. ಎರಡನ್ನೂ ಮಾಡೋದು ಯಾರು? ಮತ್ತೆ ದೇವರೇ ಎಚ್ಚರ ಇಲ್ಲ, ನೋಡ್ತಾರೆ ಎಚ್ಚರಣೆ ಇಲ್ಲ, ದೇವರು ಕೊಡ್ತಾ ಇಲ್ಲ, ರೆಕಗ್ನೈಸೇ ಮಾಡ್ತಾ ಇಲ್ಲ. ದೇವ್ರು ಮಾಡಿಸ್ತಾ ಹೋದ್ರೆ ಮಾಡಕ್ ಬರೋದಿಲ್ಲ. ನಾವೆಲ್ಲ ಮೆಡಿಕಲ್ ಏನ್ ಹೇಳ್ಬಿಡ್ತಾರೆ, ಇಂಥ ನರ್ವ್ ಡೆಡ್ ಆಗಿದೆ ಆ ತರ ಹೇಳ್ಬಿಡ್ತಾರೆ. ನರ್ವ್ ಡೆಡ್ ಆಗಲಿ ಒಳಗೆ ದೇವ್ ಭಗವದ್ ರೂಪ ಇಲ್ಲ ಅಂತ. ಉದಾಹರಣೆ, ವೈರ್ ಡೆಡ್ ಅಂದ್ರೆ ಏನರ್ಥ? ಕರೆಂಟ್ ಇಲ್ಲ ಅಂತ ಅರ್ಥ. ವೈರ್ ಡೆಡ್ ಆಗಿದೆ ಅಂತ ಹೇಳಿದ್ರೆ ಕರೆಂಟ್ ಬರೆದವರು ಏನ್ ರಿಪೇರಿ ಮಾಡಿದ್ರು ಅಷ್ಟೇ, ಕರೆಂಟ್ ಬರಬೇಕು. ಕರೆಂಟ್ ಇಲ್ಲದಿದ್ರೆ ಏನ್ ಅಂತ, ದೇವ ಸನ್ನಿಧಾನ ಇಲ್ಲದ ಹೋದ್ರೆ ಕೆಲಸ ಆಗೋದಿಲ್ಲ. ಪರಮಾತ್ಮ ಸ್ವಧಿಷ್ಠ್ಯಂ, ತನ್ನ ನೆಲೆ ಅಂತಾರೆ. ಧಿಷ್ಠ ಅಂದ್ರೆ ನೆಲೆ, ತನ್ನ ನೆಲೆಯಾದ ಹೃದಯದಲ್ಲಿ ಇದ್ದು ಪ್ರತಪನ್ನು ಬೆಳಗುತ್ತಾ ಪ್ರಾಣ, ಪ್ರಾಣನಾಮಕನದ ಪರಮಾತ್ಮ ಬಹಿಶ್ಚ ಪ್ರತಪತ್ಯಸು, ಒಳಗು ಹೊರಗೂ ಕೂಡ ಲಿಂಕ್ ಕೊಡ್ತಾನೆ. ಏವಂ ವಿರಾಜಂ ಪ್ರತಪನ್ ತಪತ್ಯಂತರ್ ಬಹಿಃ ಪುಮಾನ್. ಈಗ ವಿರಾಟ್ ದೇಹವನ್ನ ಪರಮಾತ್ಮ ಒಳಗು ಹೊದ್ದು ನಿಯಮನವನ್ನು ಮಾಡ್ತಾ ಇದ್ದಾನೆ. ಸೋ ಅಮೃತಸ್ಯ ಅಭಯಸ್ಯೇಷೋ ಮರ್ತ್ಯಮನ್ನಮ್ಯದತ್ಯಗಾತ್ ಮಹಿಮೈಷಾ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯಃ. ಸಹ ಅಮೃತಸ್ಯ ಅಭಯಸ್ಯ ಈಶಃ ಮರ್ತ್ಯಂ ಅನ್ನಂ ಯತ್ ಅತ್ಯಗಾತ್ ಮಹಿಮಾ ಏಷಾ ತತಃ ಬ್ರಹ್ಮನ್ ಪುರುಷಸ್ಯ ದುರತ್ಯಯಃ. ಸಹ ಅಮೃತಸ್ಯ ಅಭಯಸ್ಯ ಈಶಃ, ಇಂಥ ಪರಮಾತ್ಮ ಅಮೃತಕ್ಕೆ ಅಭಯಕ್ಕೆ ಸ್ವಾಮಿ. ಅಮೃತ ಅಂದರೆ ಮೋಕ್ಷ, ಮುಕ್ತಾನಾಂ ಪರಮಾಗತಿ. ಅಭಯ ಅಂದರೆ ಭಯ ಇಲ್ಲದೆ ಇರತಕ್ಕಂತಹ ಅಮೃತ. ಎಲ್ಲೋದ್ರೂ ಭಯ ಇದೆ, ಮೋಕ್ಷದಲ್ಲಿ ಮಾತ್ರ ಭಯ ಇಲ್ಲ. ಅದಕ್ಕೆ ಅಭಯ ಅಂತ ಮೋಕ್ಷಕ್ಕೆ ಹೆಸರು. ಎಲ್ಲೋದ್ರೂ ಸಾವಿದೆ, ಮೋಕ್ಷದಲ್ಲಿ ಸಾವಿಲ್ಲ, ಅದಕ್ಕೆ ಅಮೃತ ಅಂತ ಕರೀತಾರೆ. ಅಭಯ ಅಂದರೂ ಮೋಕ್ಷ, ಅಮೃತ ಅಂದರೂ ಮೋಕ್ಷ. ಅಂಥ ಮೋಕ್ಷಕ್ಕೆ ಒಡೆಯ ಯಾರು ಅಂದರೆ ಪರಮಾತ್ಮನೇ. ಮರ್ತ್ಯಮನ್ನಂ ಯದತ್ಯಗಾತ್, ಅಲ್ಲೇನಿದೆ ಮರ್ತ್ಯಮನ್ನಂ, ಈ ಮರ್ತ್ಯವನ್ನು ಪೂರ್ತಿ ಮೆಟ್ಟಿ ನಿಂತಿದ್ದಾನೆ ಪರಮಾತ್ಮ. ಮರ್ತ್ಯ ಅಂದ್ರೆ ಏನು? ಮಾಲ್ಟ್, ಸಾವಿಲ್ಲದ ಎಲ್ಲ ಸಾವಿರುವ ಎಲ್ಲವನ್ನು ಮೆಟ್ಟಿ ಪರಮಾತ್ಮ ಇದ್ದಾನೆ. ಅದಕ್ಕೆ ಅದು ಅತಿಶ್ರೇಷ್ಠವಾದ ಜಾಗ. ಮಹಿಮೈಷ ಮರ್ತ್ಯಂ ಅನ್ನಂ ಯದತ್ಯಗಾತ್ ದೇಹರಾಶಾದಿನ ವಿನಾಶಿನಂ ಮಹದಾದಿ ತತ್ವಾಭಿಮಾನಿನಂ ತಾನಿ ತತ್ವಾನಿತ ಅತ್ಯಗಾತ್ ಅನಾದ್ಯನಂತ ಕಾಲತಃ. ಅತ್ಯಗಾತ್ ಅಂದರೆ ಮೀರಿ ನಿಲ್ತಿದ್ದಾರೆ, ಎಲ್ಲವನ್ನು ಮೀರಿ ಮೇಲಿದ್ದಾರೆ. ಬ್ರಹ್ಮದೇವರು ಮರ್ತ್ಯರೆ, ಮರ್ತ್ಯರು ಅಂದ್ರೆ ಏನು? ದೇಹ ಬಿಟ್ಟು ಹೋಗ್ಬೇಕು ಅಂತ. ಇವತ್ತಲ್ಲ ನಾಳೆ ಬ್ರಹ್ಮದೇವರು ಏನ್ ಮಾಡ್ಬೇಕು? ದೇಹ ಬಿಡಲೇಬೇಕು. ಆ ಮೋಕ್ಷಕ್ಕೆ ಹೋದ್ಮೇಲೆ ಮಾತ್ರ ಪ್ರಸಕ್ತಿ ಇಲ್ಲ. ಅದಕ್ಕೆ ಮರ್ತ್ಯರು ಅಂತ ಹೇಳಿ ಎಲ್ಲ ದೇವತೆ, ಎಲ್ಲ ಬ್ರಹ್ಮದೇವರಿಂದ ಹಿಡಿದು ಈ ತೃಣದವರೆಗಿರ್ತಕ್ಕಂಥ ಎಲ್ಲರ ಮೇಲೆ ಪರಮಾತ್ಮ ಇದ್ದಾನೆ. ಪಾದೋಶ್ಯ ವಿಶ್ವಾಭೂತ್ ಸರ್ವಭೂತಾನಿ ಪುಂಸಸ್ಥಿತಿ ವಿದೋ ವಿದುಹು ಅಮೃತಂ ಕ್ಷೇಮ ಭವಯಂ ತ್ರಿಮೂರ್ಧೋ ಅಧಾಯಿ ಮೂರ್ಧಸು. ಪಾದೋಶ್ಚ ಸರ್ವಭೂತಾನಿ, ಪಾದೋಶ್ಚ ವಿಶ್ವಾಭೂತಾನಿ. ಎಲ್ಲ ಇದಿಷ್ಟು ಅಧ್ಯಾಯ ಪೂರ್ತಿ ಪುರುಷಸೂಕ್ತದ ಅರ್ಥನೇ. ಸರಿಯಾಗಿದೆ, ಅಧ್ಯಾಯ ಓದಿಬಿಟ್ರೆ ಪುರುಷಸೂಕ್ತಕ್ಕೆ ಪೂರ್ತಿ ವ್ಯಾಖ್ಯಾನ ಮಾಡಿದಾಗ. ಅದಕ್ಕೆ ಭಾಗವತನ ಏನಂತ ಕರೆದಿದ್ದಾರೆ? ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬೃಂಹಿತ. ವೇದಾರ್ಥವನ್ನು ಹೇಳ್ತಕ್ಕಂಥ ಭಾಗ ಇದು. ಪಾದೋಶ್ಚ ಸರ್ವಭೂತಾನಿ ಪುಂಸ ಸ್ಥಿತಿ ವಿದೋ ವಿದುಹು. ಒಟ್ಟಾಗಿ ದೇವರು ನಿಂತ್ಕೊಂಡ್ರೆ ಎಲ್ಲ ಪ್ರಾಣಿಗಳು ದೇವರು ಕೆಳಗೆ ಹೋಗಿಬಿಡ್ತಾರೆ. ಈಗ ಇಟ್ಬಿಟ್ರೆ ಸಾಕಲ್ಲ, ಕ್ಲೋಸ್ ಆಗೋಗ್ಬಿಡ್ತಾರೆ. ಅಮೃತಂ ಕ್ಷೇಮ ಭಯಂ ತ್ರಿಮೂರ್ಧೋ ಅಧಾಯಿ ಮೂರ್ಧಸು. ತ್ರಿಮೂರ್ಧ ಅಧಾಯಿ ಮೂರ್ಧಸು, ಪರಮಾತ್ಮನಿಗೆ ಮೂರು ಜಾಗಗಳು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದರಿಂದ ಪರಮಾತ್ಮ ಏನ್ ಮಾಡ್ತಾನೆ? ಅಮೃತಂ ಕ್ಷೇಮಂ ಅಭಯಂ. ಅಮೃತ, ಕ್ಷೇಮ, ಅಭಯ ಎಲ್ಲವನ್ನು ಕೂಡ ಪರಮಾತ್ಮ ಎಲ್ಲಾ ಪ್ರಾಣಿಗಳಿಗೂ ಕೊಡ್ತಾ ಇದ್ದಾನೆ. ಮುಂದೆ ಹೇಳ್ತಾರೆ, ತ್ರಿವಿಧಾ ಮುರಃ ಜೀವಾ ತಾನ್ ಧತ್ತೆ ಇತಿ ತ್ರಿಮೂರ್ಧ. ತ್ರಿವಿಧರಾದ ಜೀವರನ್ನು ಧರಿಸಿದ್ದಾನಾದ್ರಿಂದ ಪರಮಾತ್ಮನಿಗೆ ತ್ರಿಮೂರ್ಧ ಅಂತ ಹೆಸರು. ಹೊಸ ಅರ್ಥ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಹೊಂದ್ಕೊಂಡಿದ್ದಾನೆ ತ್ರಿಮೂರ್ಧ ಅಂತ ಒಂದು ಹೆಸರು. ಇನ್ನೊಂದು ಹೆಸರು ತ್ರಿಮೂರ್ಧ, ತ್ರಿ ಸಾತ್ವಿಕ ರಾಜಸ ತಾಮಸ ಅಂತಕ್ಕಂಥ ಮೂರು ವಿಧ ಜೀವರನ್ನು ಪರಮಾತ್ಮ ಧರಿಸಿರೋದ್ರಿಂದ ಅವನಿಗೆ ತ್ರಿಮೂರ್ಧ ಅಂತ ಕರೀತಾರೆ. ಪಾದಾಶ್ರಯೋ ಬಹಿಸ್ವಾಸನ್ ಅಪ್ರಜಾನಾಮ್ಯ ಆಶ್ರಯಾ ಅಂತಸ್ತ್ರೀಲೋಕ್ಯಾ ತು ಅಪರೋ ಗೃಹಭೇದೈ ಬೃಹದ್ಧುತ. ಪಾದಾಃ ತ್ರಯಃ ಬಹಿಸ್ತು ಆಸನ್ ಅಪ್ರಜಾನಾಂ ಯಾಶ್ರಯಃ ಅಂತಃ ತ್ರಿಲೋಕ್ಯಾಃ ತು ಅಪರಃ ಗೃಹಮೇಧೈ ಬೃಹದ್ಧೃತಃ. ಪರ್ವಾತರ ಮೂರು ಪಾದಗಳು, ಇಲ್ಲಿ ಮೂರು ಪಾದಗಳು ಅಂದರೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಮೂರು ಎಲ್ಲಿವೆ ಅಂದರೆ ಬಹಿ, ಏನಿದೆ ಎಲ್ಲಿವೆ ಅಂತ ಕೇಳಿದರೆ ಟೋಟಲಿ ಬಿಯಾಂಡ್ ದಿಸ್ ವರ್ಲ್ಡ್. ಈ ಜಗತ್ತೇನು ಕಾಣ್ತಾ ಇದೆ, ಮಾರ್ಟಲ್ ವರ್ಲ್ಡ್ ಏನಿದೆ, ಭೌತಿಕವಾದ ಜಗತ್ತಿನ ಆಚೆ ಪರಮಾತ್ಮಂದಿದೆ. ಅದಕ್ಕೆ ಮೂರು ಪಾದಗಳು ಅಂದರೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನಗಳು. ಪರಮಾತ್ಮನ ಮೂರು ಲೋಕಗಳು ಕೂಡ ಬಹಿಸ್ತು ಆಸನ್, ಪೂರ್ತಿ ಔಟ್ಸೈಡ್ ಇದೆ. ಯಾವುದ್ರ ಔಟ್ಸೈಡು? ಈ ಬ್ರಹ್ಮಾಂಡದ ಹೊರಗೆ ಹೊರಗಿರತಕ್ಕಂಥ ಪೂರ್ವವಾದ ಸ್ಥಳಗಳು ಮೂರು ಕೂಡ. ಅಪ್ರಜಾನಾಂ ಆಶ್ರಯಃ ಅಪುತ್ರಾಣಾಂ ಅದಾಯಾದಾನಾಂ ಬ್ರಹ್ಮಾದಿ ದೇವಾನಾಂ ಆಶ್ರಯಃ ಅದೇ ಅಪ್ರಜರು ಅಂದರೆ ದೇವತೆಗಳು ಅಂತರ್ಥ. ಮತ್ತು ಸಂತತಿ ಇರಲಿ ಬಿಡಲಿ, ಯಾರು ಜ್ಞಾನವನ್ನು ಹೊಂದಿರ್ತಾರೋ ಅವರಿಗೆಲ್ಲ ಆಶ್ರಯ ಕೊಡ್ತಕ್ಕಂಥ ಜಾಗಗಳು ಯಾವುದು ಅಂದರೆ ಈ ಮೂರು ಜಾಗಗಳು. ಅಂತಃ ತ್ರಿಲೋಕ್ಯ ಸ್ತ್ವಪರೋ ಗೃಹ ಮೇಧೈರ್ಬೃಹದೃತಃ. ಪರವಾಗಿ ಇನ್ನೊಂದು ರೂಪ ಎಲ್ಲಿದೆ ಅಂತ ಕೇಳಿದರೆ ಬ್ರಹ್ಮಾಂಡದ ಒಳಗಿದೆ. ಅದ್ಯಾವುದು ಅಂತ ಕೇಳಿದರೆ ಉಪಾಸನೆಗೋಸ್ಕರ ಇಲ್ಲಿಟ್ಟಿದ್ದಾನೆ, ಆಮೇಲೆ ಪರಮಾತ್ಮ ಅಲ್ಲೇ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದಾಗ ಮೋಕ್ಷ, ಇಲ್ಲಿರೋದೆಲ್ಲ ಉಪಾಸನೆ ಮಾಡೋದಕ್ಕೋಸ್ಕರ, ಅಲ್ಲಿರೋದೆಲ್ಲ ಶಾಶ್ವತ ವಾಸ ಮಾಡೋದಕ್ಕೋಸ್ಕರ. ಅದು ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಯತಿಗಳು ಉಪಾಸನೆ ಮಾಡಬೇಕಾದ ಅದನ್ನು, ಗೃಹಸ್ಥರು ಉಪಾಸನೆ ಮಾಡಬೇಕಾದ ಇದನ್ನು. ಯತಿಗಳು ಯಾರನ್ನು ಉಪಾಸನೆ ಮಾಡಬೇಕು? ಮೂರು ಲೋಕದ ಹೊರಗಿರ್ತಕ್ಕಂತಹ ಆ ಮೂರು ಲೋಕಗಳನ್ನು. ಗೃಹಸ್ಥರೆಲ್ಲಿ ಉಪಾಸನೆ ಮಾಡಬೇಕು ಅಂದರೆ ಇಲ್ಲಿ. ಇಲ್ಲಿ ಅಂದರೆ ಎಲ್ಲಿ ಅಂದರೆ ಧ್ರುವಾದಿ ಲೋಕಗಳೊಳಗೆ. ಧ್ರುವಲೋಕ ಮೊದಲಾದ ಲೋಕದಲ್ಲಿ ಪರಮಾತ್ಮ ಏನು ಮಾಡಿದ್ದಾನೆ? ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ. ಕೃಷ್ಣ ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾನೆ? ಒಂದು ದ್ವಾರಕೆಯಲ್ಲೇ ಇಡ್ತಾನೆ, ಇನ್ನೊಂದನ್ನು ಚಂದ್ರ ಸೂರ್ಯಲೋಕ, ಇನ್ನೊಂದನ್ನು ಕೈಲಾಸ, ಇನ್ನೊಂದನ್ನು ಬ್ರಹ್ಮಲೋಕ, ಮತ್ತೊಂದನ್ನು ಪರಂಧಾಮಕ್ಕೆ ಹೋಯ್ತು. ಐದು ಭಾಗವನ್ನು ಮಾಡ್ತಾನೆ. ಆದ್ದರಿಂದ ಉಪಾಸನೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ನಾವೆಲ್ಲ ಕೂಡ ಇಲ್ಲಿದ್ದು ಮಾಡ್ಬೇಕಂತ ಆಚಾರ. ಅದಕ್ಕೆ ಏನು ಹೇಳ್ತಾರೆ? ಕೃಷ್ಣ ಮಂತ್ರ ಹೇಳ್ಬೇಕಾದ್ರೆ ಯಾವ ರೂಪ ಧ್ಯಾನ ಮಾಡಬೇಕು? ಭೂಮಿಯಲ್ಲಿ ಇಟ್ಟು ರೂಪ ಧ್ಯಾನ ಮಾಡಬೇಕು. ಇಲ್ಲಿ ಒಂದು ಹೆಡ್ ಕ್ವಾರ್ಟ್ ಇಲ್ಲೊಂದು ಕ್ರಿಯೇಟ್ ಮಾಡಿದ ಆಫೀಸ್ ಕ್ರಿಯೇಟ್ ಮಾಡಿದ ಹಾಗೆ. ಇದನ್ನು ಚಂದ್ರ ಗೋಪಾಲ ಮಂತ್ರಂ ಭಜತಾಂ ಜನಾನಾಂ ಅಂತ ಹೇಳ್ತಾರೆ. ಅಂತ ಅದು ವಿಶೇಷ ಅದು. ಹಾಂ, ಯಾವ ಯಾವ ವೈಂಡಪ್ ಆಗುತ್ತೆ? ಎಲ್ಲ ವೈಂಡಪ್ ಅಂದ್ರೆ ಎಲ್ಲ ಇದಾಗ್ಬಿಡ್ತಾವ, ರಾಶಿ ಆಗ್ಬಿಡ್ತಾವೆ ಎಲ್ಲ ಕೂಡ. ವೈಕುಂಠ ಕ್ಷೇತ್ರ ನಾಶ ಹೊಂದೋದಿಲ್ಲ. ಯಾಜಿಟ್ಟಿದ ಪರಮಾತ್ಮ ಹಾಗೆ ಒಳಗಿಡ್ಕತ್ತಾನೆ. ಯಾಜಿಟ್ಟರೆ ಒಳಗೊಂಡೋದು ಬೇರೆ, ಚೆಷ್ಟಾ ಮಾಡೋದು ಬೇರೆ, ಈ ಚಪಾತಿ ತೆಗೆದಿಡೋದು ಬೇರೆ, ಎಲ್ಲ ಮುದ್ದೆ ಮಾಡಿಬಿಟ್ಟಿಟ್ಬಿಡೋದು ಹೇಗೋ ಹಾಗೆ. ಅರ್ಥ ಆಯ್ತಾ? ಈಗ ಅದೇನು ಚೇಂಜ್ ಮಾಡೋದಿಲ್ಲ, ಹಾಗೆ ಇರುತ್ತೆ. ಅನಾಮತ್ ಹಾಗೆ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಭೋಗಿಗಳನ್ನು ಡಿನ್ಕ್ರೀಟ್ ಮಾಡಿ ಒಯ್ದರೆ ಹೇಗೋ ಹಾಗೆ. ಇಡೀ ಸತ್ತೋದು ಬೇರೆ, ಇವನ್ನೆಲ್ಲ ಏನು ಮಾಡಿ ಇಡೀ ಸತ್ತಾರೆ ಇವನ್ನೆಲ್ಲ ಕೂಡ. ಬ್ರಹ್ಮಾದಿ ಲೋಕಗಳು ಏನಾಗ್ಬಿಡುತ್ತೆ ಇವೆಲ್ಲ ಕೂಡ ಡೆಸ್ಟ್ರಾ ಆಗಿಬಿಡುತ್ತೆ. ಆದರೆ ವಿಷ್ಣು ಲೋಕ ಡೆಸ್ಟ್ರಾ ಆಗೋದಿಲ್ಲ. ಏನು ಮಾಡ್ತಾರೆ ಅದನ್ನು? ಹಾಗೆ ಪರಮಾತ್ಮ ಮೊದಲು ಪ್ರತ್ಯೇಕ ಇಟ್ಕೊಂಡ್ಬಿಡುತ್ತೆ. ಆದ್ದರಿಂದ ವೈಕುಂಠ ಲೋಕ ಏನದು? ನಿತ್ಯ ಲೋಕ, ಅಪ್ರಾಕೃತ ಲೋಕ, ಎಂದು ನಾಶನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಏನಂತ ಹೇಳಿದರು? ಆ ಬ್ರಹ್ಮ ಭವನಾಲ್ಲೋಕಾಹ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಸಿತ ಕೌಂತೇಯ ಪುನರ್ಜನ್ಮ ನವಿತ್ಯ. ಇದು ಅರ್ಥ ಮಾಡಿಕೊಂಡ್ರೆ ವಿಷ್ಣು ಲೋಕದ ನಿತ್ಯತ್ವ ಅಂದ್ರೆ ಹಾಗೆ. ಪ್ರಳಯಲೋಕದಲ್ಲಿ, ಪ್ರಳಯಕಾಲದಲ್ಲಿ ಅದು ಕೂಡ ಹೋಗೋದೆಲ್ಲಿಗೆ? ಪರ್ವತ ಉದರದೊಳಗೇನೆ, ಬಟ್ ಇವು ಡೆಸ್ಟ್ರಾಯ್ ಆಗಿ ಹೋಗುತ್ತೆ. ಎಲ್ಲ ಆಕ್ಟಿವಿಟಿ ನಾರ್ಮಲ್ ಆಗಿರ್ತಾರೆ, ಏನು ಯೋಚನೆ ಇಲ್ಲ. ಹೇಳಿದ ಪ್ಲೇನ್ನಲ್ಲಿ ಆಟ ಆಡ್ತಾರೆ, ಸ್ವಿಮಿಂಗ್ ಪೂಲ್ ಇರುತ್ತೆ ಅಂತೆಲ್ಲ ಆ ಟೈಪ್. ಫ್ಲೈಟ್ ಒಳಗೆ ಸ್ವಿಮಿಂಗ್ ಪೂಲ್ ಇರುತ್ತೆ, ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಹಾಗೋ ಆ ಥರ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಇದೆಲ್ಲ ಏನಾಗುತ್ತೆ? ಎಲ್ಲ ಮುದ್ದೆ ಆಗೋದು, ಡೆಸ್ಟ್ರಾಯ್ ಆಗೋಗ್ಬಿಡು. ಬ್ರಹ್ಮಾದಿ ಲೋಕಗಳಲ್ಲಿ ಡೆಸ್ಟ್ರಾಯ್ ಆಗೋದು, ಡೆಸ್ಟ್ರಾಯ್ ಆಗೋದಿಲ್ಲ ವಿಷ್ಣು. ವೈಕುಂಠ ಲೋಕ ಹಾಗೆ ಪರಮಾತ್ಮ ಇಟ್ಟಿರ್ತಾನೆ. ಸೃಷ್ಟಿ ಕಾಲಕ್ಕೆ ಏನು ಮಾಡ್ತಾನೆ? ಹಾಗೆ ತೆಗೆದು ಮತ್ತೆ ಹೇಳ್ತಾನೆ. ಇದು ಸ್ಪೆಷಾಲಿಟಿ ಅದು. ಸೊ ಇವರಿಗೆಲ್ಲ ಏನು ಅನ್ಸೋದಿಲ್ಲ, ಅದು ಈ ಭೋಗಿನ ಅವರೇ ಚೇಂಜ್ ಮಾಡಿಬಿಟ್ರೆ ಮರ್ಕೊಂಡಿರ್ತಾನೆ, ಹಾಗೆ ಚೇಂಜ್ ಆಗ್ತಾನೆ ಇರ್ತಾವೆ. ಹೋಗ್ತಾನೆ ಎಲ್ಲೆಲ್ಲ ಹೋಗಿ ಕರೆ ಡೆಲ್ಲಿ ಮುಟ್ಬಿಟ್ಟಿರ್ತಾರೆ. ಚೇಂಜ್ ಮಾಡಿ ಅದು ಎದ್ದು ಕೂತಿರ್ಬೋದು, ಅದು ಲಗೇಜ್ ಚೇಂಜ್ ಮಾಡಬೇಕು, ಎಲ್ಲ ಚೇಂಜ್ ಮಾಡಬೇಕು. ಬದಿತೇವೋ ಬದಿತಿಕೆಲ್ಲ ಮುಂದಿಡಬೇಕು, ನಿದ್ದೆನೇ ಹತ್ತೋದಿಲ್ಲ, ಒದ್ದಾಡ್ತಿರ್ತಾರೆ. ಇದು ಹಾಗಲ್ಲ, ಇವ್ನು ಗೊತ್ತೇ ಆಗದೆ ಎಲ್ಲಿದ್ರೆ ಏನು, ಹೊರಗಿದ್ರೆ ಒಳಗಿದ್ರೆ ಏನು, ಅಷ್ಟೇ. ಸ್ಟ್ರೈಟ್ ಹೋಗಿ ಇದ್ರೆ ಹಾಗೋ ಹಾಗೆ. ನೀರಿದೆ, ಅದು ಬೇರೆ ಘನೋದ. ಅದೆಲ್ಲ ಮಹಾಲಕ್ಷ್ಮಿ ಸ್ವರೂಪ ಅದು, ಈ ನೀರಲ್ಲದು. ಎಲ್ಲ ಮಹಾಲಕ್ಷ್ಮಿ ಸ್ವರೂಪ ಆದ್ದರಿಂದ ಅವ್ಯಾಕೃತ ಆಕಾಶರು ಮಹಾಲಕ್ಷ್ಮಿ ಸ್ವರೂಪ, ಈ ನೀರು ಮಹಾಲಕ್ಷ್ಮಿ ಸ್ವರೂಪ ಆದ್ದರಿಂದ ಇದ್ಯಾವುದು ಇಲ್ಲೇ ಅಂದರೆ ಇಲ್ಲೇ ಅಂತಾನೆ ಅರ್ಥ. ಆ ಪಳೆಯ ಕಾಲದಲ್ಲಿ ನೀರಿದ್ದು ಅಂದಮೇಲೆ ಅದನ್ನು ಡೆಸ್ಟ್ರಾ ಆಗಿಲ್ಲ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಈ ನೀರು ಡೆಸ್ಟ್ರಾ ಆಗೋಗ್ಬಿಟ್ಟೆ. ಅಲ್ಲಿರೋ ನೀರು ಯಾವುದೋ ಲಕ್ಷ್ಮಿ ಸ್ವರೂಪ ಆದ್ದರಿಂದ ಅದು ಯಾವಾಗಲೂ ಇರೋದೇನೆ, ಅದು ಯೋಚನೆ ಇಲ್ಲ. ಎಷ್ಟು ದೂರ ಆಗುತ್ತ ಇಲ್ಲಿ, ಎಲ್ಲಿ ಹೋಗುತ್ತೆ ಯೋಚನೆ ಇದೆ ಅದ್ರ ಬಗ್ಗೆ. ಆ ದೂರ ಅರ್ಥನೂ ಆಗಲ್ಲ ಫಸ್ಟ್ ಆಫ್ ಆಲ್. ಆ ದೂರಗಳ ಅರ್ಥ ಈ ಸತ್ಯಲೋಕದಲ್ಲೇ ಅರ್ಥ ಆಗಲ್ಲ ಫಸ್ಟ್ ನಮಗೆ. ಅರ್ಥ ಆಯ್ತಾ? ಈಗ ಈ ಬೋರ್ಲೋಕ ಸತ್ಯಲೋಕನೇ ಇದನ್ನು ಲೊಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ದೂರ ಹೇಳೋದಕ್ಕೂ ಸಾಧ್ಯನೇ ಇಲ್ಲ. ಗೃಹಮೇಧೈ ಬೃಹದೃತ ಶ್ರುತಿ ವಿಚಕ್ ಅಂತಸ್ತ್ರೀಲೋಕ್ಯಾಸ್ತು ಅಪರ ಗೃಹಮೇಧೈ ಬೃಹದೃತ. ಅದು ಬಹಿಸ್ತ್ರೀಲೋಕ ಒಂದು, ಅಂತಸ್ತ್ರೀಲೋಕ ಒಂದು ಅಂತ ಹೇಳಿ ಎರಡು ಭಾಗ ಮಾಡಿದೆ. ಶ್ರುತಿ ವಿಚಕ್ರಮೇ ವಿಶ್ವಕ್ ಸಾಸನಾನಶನೇ ಬುಭೇ ಯತ ವಿದ್ಯಾಚ ವಿದ್ಯಾಚ ಪುರುಷಸ್ತು ಉಭಯಾಶ್ರಯ. ಪರಮಾತ್ಮ ಏನು ಮಾಡ್ತಾನೆ? ಸಾಸನ ಅನಶನ ಎರಡು ಗುಂಪು ಮಾಡಿದಂತೆ. ಶ್ರುತಿ ಸೃಷ್ಟಿ, ಎರಡು ಸೃಷ್ಟಿ ವರ್ಗಗಳು. ವಿಶ್ವ ಸಾಸನ, ಅದು ವಿಶ್ವ ಗೃಹಸ್ಥ, ಅದು ಬಂದಿದೆ ವಿಶ್ವ ಗೃಹಸ್ಥದೊಳಗೆ. ಸಾಸನ ಅನಶನ. ಸಾಸನರು ಅಂದ್ರೆ ಏನು? ಅನ್ನ ತಿಂದಿರೋರು. ಅನಶನ ಅನ್ನ ತಿಂದೇ ಇರೋರು. ದೇವತೆಗಳಲ್ಲಿ ಅಂಥವ್ರು ಅನ್ನ ತಿಂಬೋದಿಲ್ಲ. ಅವ್ರ ಹೆಸರೇನವರಿಗೆ ಅಮೃತಾಂಧ ಸಹ, ಅಮೃತವನ್ನು ಪಾನ ಮಾಡ್ಕೊಂಡಿರ್ತಾರೆ. ಇವರೇ ಮನುಷ್ಯರಿಗೆ ಏನು ಬೇಕು? ಅನ್ನ ಬೇಕು. ಅದಕ್ಕೆ ಸಾಸನ ಅಶನೇ ಉಭಿ ಉಭೆ ಯದ ವಿದ್ಯಾಚ ವಿದ್ಯಾಚ ಪುರುಷಸ್ತು ಉಭಯಾಶ್ರಯ. ಅದರಲ್ಲೂ ಕೂಡ ತದ್ ವಿಷಯ ಯದ್ವಾ ಯೇ ವಿದ್ಯೆ ಚ ವಿದ್ಯಾಚ ತೇ ಶ್ರುತಿ ಇತ್ತೇನೆ ತದ್ವಂತ ಪುರುಷ ರಕ್ಷಂತೆ. ಮತ್ತಿನ್ನೊಂದೇನು ವಿದ್ಯಾಮಾರ್ಗ ಅವಿದ್ಯಾಮಾರ್ಗ. ವಿದ್ಯಾಮಾರ್ಗ ಅಂದರೆ ಜ್ಞಾನಿಗಳಿಗೆ, ಅವಿದ್ಯಾಮಾರ್ಗ ಅಂಬೋದು ಅಯೋಗ್ಯರಿಗೆ. ಎರಡು ದಾರಿ ಪರಮಾತ್ಮ ಇಟ್ಟಿದ್ದಾನೆ, ಭೂಲೋಕದಲ್ಲಿದ್ದಾರೆ. ದೇವರು ತಿಳ್ಕೊಂಡು ಬದುಕೋದು ಒಂದು ಗುಂಪು, ತಿಳ್ಕೊಳ್ಳದೆ ಬದುಕೋದು ಇನ್ನೊಂದು ಗುಂಪು. ಪುರುಷಸ್ತು ಉಭಯ ಆಶ್ರಯ, ಪರಮಾತ್ಮ ಎಲ್ಲರಿಗೂ ಅವನೇ ನೆಲೆ. ದೇವತೆಗಳಿಗೂ ಅವನೇ ಆಶ್ರಯ, ಮನುಷ್ಯರಿಗೂ ಅವನೇ ಆಶ್ರಯ, ಜ್ಞಾನಿಗಳಿಗೂ ಅವನೇ ಆಶ್ರಯ, ಜ್ಞಾನ ಇಲ್ಲದವರಿಗೂ ಅವನೇ ಆಶ್ರಯ. ಯದ ವಿದ್ಯಾಚ ವಿದ್ಯಾಚ ಪುರುಷಸ್ತು ಉಭಯ ಆಶ್ರಯ, ತಸ್ಮಾದಂಡಾತ್ ವಿರಾಟ್ ಜಗ್ನೆ ಭೂತೇಂದ್ರಿಯ ಗುಣಾಶ್ರಯ, ತದ್ರವ್ಯಮತ್ಯಗಾದ್ ವಿಶ್ವಂ ಊಹಿ ಸೂರ್ಯ ಇವಾಶ್ರಯಂ. ತಸ್ಮಾತ್ ಅಂಡಾತ್ ವಿರಾಟ್ ಜಗ್ನೆ ಭೂತೇಂದ್ರಿಯ ಗುಣಾಶ್ರಯ. ಇದಿಷ್ಟು ಬ್ರಹ್ಮಾಂಡದ ವಿಷಯ ಹೇಳಿಬಿಟ್ಟು ಇದ್ದ ಬ್ರಹ್ಮಾಂಡದ ಮಧ್ಯದಿಂದ ವಿರಾಟ್ ಪುರುಷ ಬ್ರಹ್ಮದೇವರು ಅವತಾರ ಮಾಡಿದರು. ತದ್ರವ್ಯ ಪರಿತ್ಯಾಗಾತ್ ವಿಶ್ವಂ ಗೋಭಿಹಿ ಸೂರ್ಯ ಇವಾಶ್ರಯಂ. ಹೇಗೆ ಗೋಭಿಹಿ ಸೂರ್ಯ ಇವಾಶ್ರಯಂ, ಕಿರಣಗಳಿಗೆ ಸೂರ್ಯ ಆಶ್ರಯ ಹೇಗೋ, ಇವಳು ಎಲ್ಲರಿಗೂ ಆಶ್ರಯ ಯಾವುದು? ವಿರಾಟ್ ದೇಹ ಎಲ್ಲದಕ್ಕೂ ಆಶ್ರಯವಾದ ದೇಹ. ಯದಾಶ್ಯನಾಭ್ಯಾತ್ ನರಿನಾತ್ ಅಹಮಾಸಂ ಮಹಾತ್ಮನಃ ನಾವಿಂದಂ ಯಜ್ಞ ಸಂಭಾರಾನ್ ಪುರುಷಾವಯವಾನ್ ಋತೇ. ಇಷ್ಟೆಲ್ಲ ಹೇಳ್ತಾ ಬ್ರಹ್ಮದೇವರು ಹೇಳ್ತಾರೆ, ಯದಾ ಅಸ್ಯ ನಾಭ್ಯಾತ್ ನಲಿನಾತ್ ಅಹಮ್ಮಾಸಂ ಮಹಾತ್ಮನಃ. ಪರಮಾತ್ಮನ ನಾಭ್ಯ ಅಂದರೆ ನಾಭಿಯೊಳಗಿರುವ, ನಲಿನ ಅಂದ್ರೇನು? ಕಮಲ. ಕಮಲದಿಂದ ನಾನು ಪ್ರಾದುರ್ಭೂತನಾದೆ. ಈ ಸ್ಟೇಜಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ನಾನು ಅವತಾರ ಮಾಡಿದ್ದು, ಈ ಸ್ಟೇಜಲ್ಲಿ ಅವತಾರವನ್ನು ಮಾಡಿದೆ. ನಾವಿಂದಂ ಯಜ್ಞ ಸಂಭಾರಾನ್ ಪುರುಷಾವಯವಾನ್ ಋತೆ. ಯಜ್ಞ ಸಾಮಗ್ರಿ ಯಾವ ಇಲ್ಲೇ ಇಲ್ಲಾಗ, ಯಾಕೆ ಇನ್ನು ಮುಂದೆ ಯಾವ ಸೃಷ್ಟಿಯಾಗೇ ಇಲ್ಲ, ನನಗೇನು ಕಡಲೇ ಇಲ್ಲಾಗ, ಏನು ಮಾಡಿದಾಗ? ತೇಷು ಯಜ್ಞಾಶ್ಚ ಪಶವ ಸವನ ಸ್ಪಸಯ ಕುಶಾಹ ಇದಂಚ ದೇವ ಯಜನಂ ಕಾಲಶ್ಚೋರು ಗುಣಾನ್ವಿತ ವಸೂನ್ ಯೋಷಧಯ ಸ್ನೇಹ ರಸಲೋಹ ಮೃದೋ ಜಲಂ ರುಚೋ ಯಜೂಂಷಿ ಸಾಮಾನಿ ಚಾತುರ್ಹೋತ್ರಂಚ ಸಂತಮ ನಾಮಧೇಯಾನಿ ಮಂತ್ರಾಶ್ಚ ದಕ್ಷಿಣಾಶ್ಚ ವ್ರತಾನಿ ಚ ದೇವತಾನುಕ್ರಮ ಕಲ್ಪಃ ಸಂಕಲ್ಪ ಸೂತ್ರಮೇವ ಚ ಗತಯೋ ಮತಯ ಶ್ರದ್ಧಾ ಪ್ರಾಯಶ್ಚಿತ್ತಂ ಸಮರ್ಪಣಂ ಪುರುಷಾವಯವೈರೇತೈಃ ಸಂಭಾರಾಃ ಸಂಹೃತಾಮಯ. ನಾನೇನು ಮಾಡಿದೆ ಆಗ? ದೇವರ ಆ ದೇಹದಿಂದ, ವಿರಾಟ್ ದೇಹದಿಂದ ಎಲ್ಲವನ್ನು ಹೊರಗೆ ತೆಗೆದೆ ಅಂತ ಹೇಳ್ತಾರೆ ಬ್ರಹ್ಮದೇವರು. ಇನ್ನೊಂದು ಸೃಷ್ಟಿ ಎಲ್ಲವನ್ನು ಕೂಡ ಯಜ್ಞ ಸಂಭಾರಗಳಿಂದ ನಾನು ಪುರುಷ ಅವಯವಗಳಿಂದ ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ. ಅದನ್ನು ನಾಳೆ ಕಂಟಿನ್ಯೂ ಮಾಡೋಣ. ನಾರಾಯಣಂ ತ್ರಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ